ಇತ್ಯಾದೀನಾ ವದೂಷಣ ದದೂಷಣತ್ವ ಅಂಗೀಕಾರೇ ಅನಿಷ್ಟ ಪ್ರಸಂಗಾಭಾವ ನದೂಷಣಂ ಆಶ್ರಯ ಸಿದ್ಧಿ. ಮೊದಲಾದ ಒಗಣೆ ಏನೋ ದೂಷಣ ಅಂತ ಅಲ್ಲ ಅಂತ ಹೇಳಿದ್ರೆ ಏನು ಸಮಸ್ಯೆ ಇಲ್ಲ. ದೂಷಣ ದೂಷಣ ಆಗಬೇಕಾದ ದೂಷಣ ಅಲ್ಲ ಅಂತ ಏನಾಗುತ್ತೆ ಅಂತ ಕೇಳಿದ್ರೆ, ಈ ಉದಾಹರಣೆಗೆ ಭ್ರಷ್ಟಾಚಾರ ಮಾಡಿ ಪರವಾಗಿಲ್ಲ, ಅದೇನೇ ಇದ್ದಾಗ ಕರಪ್ಷನ್ ಇದ್ರೆ ಪರವಾಗಿಲ್ಲ, ಏನಾಯ್ತಾಗ ಎಲ್ಲ ಜಗತ್ತೇ ಕೆಟ್ಟ ಒಂದು ಅಪಾಯ ಇದೆ, ಅದರಿಂದ ಒಂದು ಅಪಾಯ ಇದೆ. ಅದಕ್ಕೆ ದೂಷಣದ ಉದ್ದೇಶ ಏನು? ಒಂದು ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಇಲ್ಲಿ ಏನು ಪ್ರಾಬ್ಲಮ್ ಬರೋದಿಲ್ಲ, ಸಾಲ್ವ್ ಆಗಬೇಕು. ಮತ್ತೆ ಈಗ ಆಶ್ರಯ ಸಿದ್ಧಿನ ನಾವು ಒಪ್ಪೋದಿಲ್ಲ ಅಂದ್ರೆ ಏನು ಸಮಸ್ಯೆನೆ ಬರೋದಿಲ್ಲ. ಅತಿಪ್ರಸಂಗ ಅಭಾವ, ಅತಿಪ್ರಸಂಗ ಅಂದ್ರೇನು? ನಾವು ಯಾವುದೇ ಒಂದು ಸರಿಯಾದ ಪ್ರಸಂಗವನ್ನು ಕೆಡಸಕ್ ಬರುತ್ತೆ ಅಂತ ಹೇಳಿದ್ರೆ ಅತಿಪ್ರಸಂಗ ಅಂತ ಕರಿಬೇಕು. ಆ ಚಾನ್ಸ್ ಇಲ್ಲ, ಅದರಿಂದಾಗಿನೇ ದೋಷ ಅಂತ ಒಪ್ಪಬೇಕಾದ ಕಾರಣ ಇಲ್ಲ. ಇವತ್ತು ಅಸಿದ್ದಿನ ದೋಷ ಅಂತ ಒಪ್ಪದೆ ಹೋಗ್ಬಿಟ್ರೆ ಏನಾಗುತ್ತಾಗ, ಬಾಯಿ ಬಂದ ಏನೋ ಮಾತಾಡಿಸ್ ಮಾಡ್ತಾರೆ ಮನುಷ್ಯ ಆಗಿದೆ. ಸಿದ್ಧಿ ಇರಬೇಕು ಅಂತ ನಿಯಮ ಇಲ್ಲದೆ ಹೋಗ್ಬಿಟ್ರೆ ಪಜೀತಿ ಆಗುತ್ತೆ. ಆದರೆ ಆಶ್ರಯ ಸಿದ್ಧಿನೇ ಇರಬೇಕು, ಆಶ್ರಯ ಸಿದ್ಧಿ ಆಗಲೇಬೇಕು ಅಂತ ಹೇಳೋ ಕಾರಣ ಇಲ್ಲ ಅದಕ್ಕೆ. ಅತಿ ಪ್ರಸಂಗೇ ದೋಷತ್ವ ಅದೋಷತ್ವೇ ಕಲ್ಪೇ, ಯಾವುದೇ ಒಂದು ದೋಷವನ್ನ ಹೌದು ಅಂತ ಹೇಳೋದಕ್ಕೆ, ದೋಷವನ್ನ ಅಲ್ಲ ಅಂತ ಹೇಳೋದಕ್ಕೆ ಕ್ರೈಟೀರಿಯಾ ಏನು ಅಂದ್ರೆ ಅತಿ ಪ್ರಸಂಗ. ಅತಿ ಪ್ರಸಂಗದ ಕಾರಣ ಇಟ್ಕೊಂಡು ಹೇಳಬೇಕೆ ಹೊರತು ಬೇರೆ ಅಲ್ಲ. ಇತೋಪಿ ಭ್ರಷ್ಟಾಚಾರ ಮಾಡೋದನ್ನು ಬಿಟ್ಟು ಬಿಟ್ಟರೆ ಉಳಿದವರು ಏನ್ ಮಾಡ್ತಾರಾಗ? ನಾವು ಮಾಡ್ತೇವೆ ಅಂತಾರೆ. ಅತಿ ಪ್ರಸಂಗ ಬಂತಾಗ ಅವಾಯ್ಡ್ ಮಾಡಬೇಕಂತ, ಅವಾಯ್ಡ್ ಮಾಡಬೇಕಾದ್ರೆ ಪನಿಷ್ ಮಾಡಿಬಿಟ್ರೆ ಏನಾಯ್ತಾಗ ಹಾಗೆದ ನಾವು ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದು ಇಂಪಾರ್ಟೆಂಟ್. ಇತೋಪಿ ನಾಶ್ರಿಯ ಸಿದ್ಧ್ಯಾ ದೇಹ ದೋಷತ್ವ ವಿತ್ಯಾಹ ವ್ಯಾಪ್ತಿ ರೇವಹಿ ಪ್ರಯೋಜಿಕ. ಒಟ್ಟು ಏನ್ ಇಂಪಾರ್ಟೆಂಟ್ ನಮಗೆ? ಎರಡೇ ಇಂಪಾರ್ಟೆಂಟ್, ಸಿದ್ಧಿ ಮತ್ತು ವ್ಯಾಪ್ತಿ. ಸಿದ್ಧಿ ಅಂಡರ್ಸ್ಟ್ಯಾಂಡ್ ವ್ಯಾಪ್ತಿ ಒಂದೇ ದೋಷ ಆಯ್ತಾ? ವ್ಯಾಪ್ತಿ ಒಂದೇ ದೋಷ, ಏನೋ ಸರಿಯಾಗಿದ್ರೆ ಸರಿ, ಇಲ್ಲದ ಹೋದ್ರೆ ಇಲ್ಲ. ಇಲ್ಲ ಆಶ್ರಯ ಸಿದ್ಧಿ ದೋಷ ಹೇಳಿದ್ರೆ ಏನ್ ಹೇಳ್ಬೋದು ನಾವು? ಅಲ್ಲಿ ಹೊಂಜ ಗಗನ ಕುಸುಮಂ ಸುರಭಿವತ್ ಅಂತ ಹೇಳ್ತೀವಿ. ಗಗನ ಕುಸುಮ ಸುರಭಿನೇ ಹೊಂದಿದೆ, ಯಾತಕ್ಕೋಸ್ಕರ ಪುಷ್ಪವಾಗಿರೋದನ್ನ ಕೇಳ. ಏನ್ ದೋಷ ಹೇಳಬಹುದು ನಾವೀಗ? ಅಲ್ಲಿ ಪುಷ್ಪತ್ವ ಇಲ್ಲ ಅಷ್ಟೇ, ಅಸಿದ್ಧಿ. ಗೊತ್ತಾಯ್ತಾ? ಅಸಿದ್ಧಿ ಅದು. ಆಮೇಲೆ ಎಲ್ಲಿ ನಾವು ಹೊಸ್ತಾ ಇನ್ನೊಂದು ಹೇಳ್ತೀವಿ, ಈಗ ವಂಧ್ಯಾಸುತ ಬಹಳ ಚೆನ್ನಾಗಿ ಮಾತಾಡ್ತಾನೆ ಅಂತ ಹೇಳಿದ್ರು, ಉತ್ತರ ಹೇಳ್ಕೊಡ್ತೀವಿ ನಾವು. ಆಗ ಮಾತಾಡಬೇಕಿಗೂ ಅದಕ್ಕೂ ವ್ಯಾಪ್ತಿ ಇಲ್ಲ. ಮೂಕತ್ವಕ್ಕೆ ಇದ್ದಲ್ಲಿ ಏನಿರೋದಿಲ್ಲ, ಎಲ್ಲೆಲ್ಲಿ ಅಸತ್ವ ಇರುತ್ತೋ ಅಲ್ಲಿ ಏನಾದ್ರು ಒಕ್ತರುತ್ತರ ಸಾಧ್ಯತೆ ಇಲ್ಲ. ಅದರಿಂದ ಏನೇ ವ್ಯಾಪ್ತಿ ಇಲ್ಲ ಅಂದ್ರೆ ಮುಗಿತು, ವ್ಯಾಪ್ತಿ ಇಲ್ಲ ಅಂದ್ರಾಯ್ತು, ಸಿದ್ಧಿ ಇಲ್ಲ ಅಂದ್ರಾಯ್ತು. ಅದಕ್ಕೋಸ್ಕರವಾಗಿ ಬೇರೆ ಬೇರೆ ಕಲ್ಪನೆ ಮಾಡಬೇಕಾದ ಕಾರಣ ಇಲ್ಲ. ಒಟ್ಟು ತಾತ್ಪರ್ಯ ಏನು ಅಂದ್ರೆ, ಇದರಲ್ಲಿ ಮಿನಿಮೈಸ್ ಮಾಡ್ತಾ ಹೋದಷ್ಟು ಸಿಂಪ್ಲಿಸಿಟಿ ಬರುತ್ತೆ. ಸಿಂಪಲ್ ಆದಷ್ಟು ಒಂದು ವಾಕ್ಯತ್ವಲ್ಲ ಸರಿಯಾಗುತ್ತೆ. ಈ ರೋಡ್ ಸುಮ್ ಸುಮ್ನೆ ಹಂಪಾಕಿದ್ರೆ ಏನಾಗುತ್ತಾಗ? ಪ್ರಯಾಣ ಮುಂದಕ್ಕೆ ಹೋಗೋದೇ ಇಲ್ಲ. ಸೇಫ್ಟಿಗೆ ಹಾಕಿದ್ದೇವೆ ಅಂದ್ರೆ ಮತ್ತೆ ಪ್ರಯಾಣ ನಿಲ್ಲಿಸಬೇಕಾಗುತ್ತೆ ಅಷ್ಟೇ. ಅಷ್ಟು ಸೇಫ್ಟಿ ಮಾಡ ಬರೀ ಹಂಪುಗಳು ಈಗ ಈಗ ಹೋಗ್ತಿರೋದು. ಭಾರಿ ಸೇಫ್ ಓವರ್ ಸೀಸ್ ಸೇಫ್ಟಿ ಇದ್ರೆ ರೋಡ್ ಮಾಡಿ ಪ್ರಯೋಜನ ಆಗಿದೆ. ಗೊತ್ತಾಯ್ತಾ? ಅವೆಲ್ಲ ಹಂಪೆ ಆಗಲಿಲ್ಲ, ಡೇಂಜರ್ ಬಂತಾಗ ಅದಕ್ಕೆ ಎಲ್ಲಿ ಅನಿವಾರ್ಯ ಇದೆಯೋ ಅಲ್ಲಿ ಹಾಕ್ಬೇಕು. ಎಲ್ಲಿ ಅನಿವಾರ್ಯ ಇದೆ ಹಾಕ್ಬೇಕು. ಹೊತ್ತು ಬಿಡೋದು ಧರ್ಮ ಅಲ್ಲ, ಹಾಕೋದು ಧರ್ಮ ಅಲ್ಲ. ದೋಷ ಹೇಳಲೇಬೇಕು, ಇಲ್ಲವರೆ ಪ್ರಾಬ್ಲಮ್ ಆಗುತ್ತೆ. ತಪ್ಪಿಡಬೇಕು, ಸರಿ ಅಂತ ಒಪ್ಪಬೇಕಾಗುತ್ತೆ. ಅದ್ರ ಉದ್ದಕ್ಕೂ ದೋಷ ಹೇಳ್ತೋಗ್ಬಿಟ್ರೆ ಅಂದ್ರೆ ಸರಿ ಏನಾಗುತ್ತಾಗ? ಕೆಲವೇ ಏನ್ರಿ ಕುಂದು ಅಲ್ಲಿ ಕೆಲಸ ಮಾಡಲ್ಲ, ಕೂತ್ರ ತಪ್ಪು ನಿಂತ್ರ ತಪ್ಪು ಅಂತಾರಲ್ಲ ಹಾಗೆ. ಕೂತ್ರ ತಪ್ಪು ಇದೇ ರೀತಿ ಗ್ರಹಚಾರ ಇರುವಂತು. ತಪ್ಪದ ತಪ್ಪು ಅಂದ್ರೆ ಸರಿ ಇಲ್ಲ, ಏನ್ ಮಾಡಿದ್ರೆ ತಪ್ಪು ಏನ್ ಮಾಡಕ್ಕಾಗುತ್ತೆ? ಇವ್ರು ಹಾಗಾಯ್ತು, ಮಾತೆತ್ತರ ತಪ್ಪು ಅಂತ ಹೇಳಿದ್ರೆ ಅರ್ಥ ಇಲ್ಲ. ಅದ್ರ ಇಷ್ಟು ಮಾಡಿದ ತಪ್ಪು ಅವರೇ ಜಾಸ್ತಿ ಮಾಡೋದು, ಇಷ್ಟು ತಪ್ಪುಗಳು ಜಾಸ್ತಿ ಮಾಡಿ ಹೇಳ್ಬಿಟ್ಟು ಕೊನೆಗೆ ಮಾಡಿದ್ದೇನೋ ಬರೀ ತಪ್ಪು ತಪ್ಪು ಸಿದ್ಧಾರ್ಥ ಹೇಳಿದ್ರು. ಪರ್ಪಸ್ ಸರ್ವಾಗಿ ಅದಕ್ಕೆ ಯಾವಾಗಲೂ ಕೂಡ ಗುಣನೇ ಆಗಲಿ ದೋಷನೇ ಆಗಲಿ ಏನ್ ಮಾಡ್ಬೇಕು ಅದನ್ನ ಕಂಟು ಕಂಪ್ಯಾಕ್ಟ್ ಆಗಿರ್ಬೇಕು, ಕರೆಕ್ಟ್ ಆಗಿ ಹೇಳಬೇಕು. ವಿಮತೋ ಯದಿ ವ್ಯಾಪ್ತಿರೇವ ಕಿಮತೋ ಯದಿ ವ್ಯಾಪ್ತಿರೇವ ಪ್ರಯೋಜಕ ಯಥ ಅಸತ್ಯಪಿ ವ್ಯಾಪ್ತಿರಸ್ತೇವಾ. ಅಸತ್ಯನಲ್ಲೂ ಏನಿದೆ? ವ್ಯಾಪ್ತಿ ಇದ್ದೇ ಇದೆ, ಅಸತ್ತು ಇರಲಿಕ್ಕೆ ಸಾಧ್ಯವಿಲ್ಲ. ಸರಿಯಾದ ಅನುಮಾನ, ಅಸತ್ತು ಇರಲಿಕ್ಕೆ ಸಾಧ್ಯವಿಲ್ಲ. ಆಚಾರ್ಯ ದೋಷ ಹೇಳೋ ಕಾರಣನೇ ಇಲ್ಲ. ವ್ಯಾಪ್ತಿ ಸರಿ ಇದೆ, ವ್ಯಾಪ್ತಿ ಅಸತ್ತು ಇರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳೋ ವ್ಯಾಪ್ತಿ ಸರಿ ಇದೆ. ಆದ್ರಿಂದ ಅದನ್ನ ತಪ್ಪು ಅಂತ ಹೇಳೋದಕ್ಕೆ ಹೋಗಬಾರದು. ಇಷ್ಟು ಹೇಳಿ ಒಂದು ಕೊನೆಯ ಘಟ್ಟಕ್ಕೆ ಬರ್ತಿದ್ದಾರೆ. ಅಸದಾಶ್ರಯಸ್ಯ ಸಾಧಕತ್ವ ನ ಇತ್ತಪಿ ವ್ಯಾಪ್ತಿಂ ವಿನಾ ಕಥಬ್ರಿವಾರ್ಯತೆ. ದೃಷ್ಟಾಂತ ಕೊಡ್ತಾರೆ. ಅಸದಾಶ್ರಯಸ್ಯ ಸಾಧಕ ಆಶ್ರಯ ಸಿದ್ಧಿ ದೋಷ ಅಂತ ಹೇಳ್ತೀಯಪ್ಪ ನೀ. ಯಾವ ಕಾಡಮೆ ಹೇಳ್ತಿ ಈಗ? ಎಲ್ಲಿ ಆಶ್ರಯವು ಅಸಿದ್ಧವಾಗಿರುತ್ತದೆ ಅಲ್ಲಿ ದೋಷ ಅಂತ ಹೇಳಿದೆಯೋ ಇಲ್ಲ? ಎಲ್ಲಿ ಆಶ್ರಯವು ಅಸಿದ್ಧವಾಗಿರುತ್ತದೋ ಅಲ್ಲಿ ದೋಷ ಅಂತ ಹೇಳಿದಾಗ ಅಲ್ಲೂ ಕೂಡ ಏನಾಯ್ತು ನಿನಗೀಗ? ಅಸಿದ್ಧ ಅಸತ್ಯ ಇಟ್ಕೊಂಡೇ ಮಾತಾಡ್ತಿರೋದು ನೀನು. ಅಲ್ಲೂ ಕೂಡ ಆಶ್ರಯ ಸಿದ್ಧಿನೇ ಇದೆ, ಸರಿಯಲ್ಲೋ ತಾನೆ ಹೇಳ್ಬೇಕು. ಸರಿತಾನೆ ವಾಕ್ಯ ಅದು ಮುಗಿದೋಯ್ತು ಅದಕ್ಕೆ. ತೆರ್ಫೋರ್ ಎಷ್ಟು ಒಳ್ಳೆ ಅಧ್ಯಾಕ್ ಪಡ್ತಾರೋ. ಅಸದಾಶ್ರಯಸ್ಯ ಸಾಧಕತ್ವಮ್ನ ಇತ್ಯಪಿ ವ್ಯಾಪ್ತಿಂ ವಿನಾ ಕಥಂ ನಿವಾರ್ಯತೆ. ಅಸತ್ ಆಶ್ರಯ ಇದ್ದಿದ್ದಕ್ಕೆ ಎಂದೂ ಕೂಡ ಸಾಧಕತ್ವ ಇರೋದಿಲ್ಲ ಅನ್ನ ಮಾತು ಸರಿ ಅಂತ ಒಪ್ಪಿಕೊಂಡ ಮೇಲೆ ಆಶ್ರಯ ಸಿದ್ಧಿ ದೋಷ ನೀನೇ ಒಪ್ಪಿಕೊಂಡಾಗಾಯ್ತು. ಅದು ಸರಿಯಲ್ಲ ಅಂತ ಹೇಳೋದಾದ್ರೆ ಹಾಗಿದ್ರೆ ಆಶ್ರಯ ಸಿದ್ಧಿ ಗುಡನೇ ಆಯ್ತು, ಹೊರತು ದೋಷ ಆಗಲೇ ಇಲ್ಲ. ಹೀಗಡೆ ನೋಡಿ ನನ್ನ ಮಾತು ಬಿಟ್ಟರೆ ಯಾರ ಮಾತನ್ನು ಕೇಳಬೇಡಿ ಅಂದ ತಕ್ಷಣ ನಿಮ್ಮ ಮಾತು ಕೇಳೋದಿಲ್ಲ ಅಂತಾನಲ್ಲ, ಹಾಗಾಯ್ತು. ಇಂಥ ಒಂದು ಪ್ರತಿಬಂಧಿ ಬರೋದನ್ನ ಹೇಳೋದಕ್ಕೆ ಹೋಗಬಾರದು. ದೋಷ ಕೂಡ ಆಗಲೇ ಇಲ್ಲ, ಅದು ಯಾವಾಗಾಯ್ತು? ವ್ಯಾಪ್ತಿ ಸರಿ ಇರಬೇಕಷ್ಟೇ. ಆಶ್ರಯ ಸಿದ್ಧಿ ಡೈರೆಕ್ಟ್ ಮಾತಾಡಕ್ ಹೋಗೋದೇ ಇಲ್ಲ. ಹುಡುಗ ಯಾವ ಜಾತಿ ಇರುತ್ತೋ ಮಾತಾಡಕ್ ಆಗುತ್ತಷ್ಟೇ. ಪಾಸಾಗಲಿ ಕೇಳ್ಬೇಕು ಅವನೀಗ, ಸರಿಯಾಗಿ ಬರ್ದಿದ್ರೆ ಪಾಸು, ಇಲ್ಲದ ಹೋದ್ರೆ ಇಲ್ಲ. ಸರಿಯಾಗಿ ಬರ್ದಿತ್ತ ಪ್ಲಸ್ ಬ್ರಾಹ್ಮಣರಾಗಿದ್ದ ಸೇರಿಸಬಾರ್ದು ಅನ್ನೇ ಸರಿ. ಎಂತದ್ದು ಸರಿಯಾಗಿ ಬರ್ದಿದ್ದ ಅಂದ್ರೆ ಅದು ಬೇಕೇ ಇಲ್ಲ. ಸರಿಯಾಗಿ ಬರಲಿಲ್ಲ ಅಂದ್ರೆ ಮತ್ತೆ ಸೇರಿಸಬಾರ್ದು, ಅದಕ್ಕೆ ಸರಿಯಾಗಿ ಬರಲಿಲ್ಲ ಅನ್ನೋದೇ ಕಾರಣ. ಅದು ಅದಿಟ್ಕೋಬಿಟ್ಟಾಗ ಏನಾಯ್ತು ಸಮಸ್ಯೆ ಪರಿಹಾರ, ಅದು ಅನ್ನೇ ಸರಿ ಸೇರಿಸಿದಾಗ ಏನಾಗುತ್ತೆ ನಮಗಾಗ ಇಲ್ಲದಕ್ಕೆ ಸಮಸ್ಯೆ ತಂದ್ಕೊತೀರಿ, ತರಬಾರದು ಅಂತ ಹೇಳಿ ಆಶ್ರಯ ಸ್ಥಿತಿ ಹಾಗೆ ಮಾಡಬೇಕು. ನೀವು ಯಾವ ವಿಷಯ ಮಾತಾಡ್ತೀರಿ ಅನ್ನೋದ್ರ ಮೇಲೆ ಆಶ್ರಯ ಸ್ಥಿತಿ ಗುಣದೋಷ ತೀರ್ಮಾನವಾಗೋದ್ರಿಂದ ತನ್ನಷ್ಟಕ್ಕೆ ದೋಷ ಆಗಲೇ ಇಲ್ಲ. ಸೊ ದೋಷ ಆಗಿದ್ದ ಯಾವ ಕಾರಣದಿಂದ ವ್ಯಾಪ್ತಿ ಇಲ್ಲ ಅನ್ನೋ ಕಾರಣ ದೋಷ ಐತೆ ಹೊರತು ತನ್ನಷ್ಟು ದೋಷ ಆಗಲಿಲ್ಲ. ಅದರಿಂದಾಗಿನೆ ನಾವು ಮುಖ್ಯವಾದ ದೋಷ ಯಾವ್ದಂತ ಇಟ್ಕೋಬೇಕು, ವ್ಯಾಪ್ತಿ ಇಲ್ಲದೆ ಇರೋದು ಭಾರಿ ದೊಡ್ಡ ದೋಷ. ವ್ಯಾಪ್ತಿ ಇಲ್ಲದೆ ಇರೋದು ಮೂರು ರೀತಿ ಇರಬಹುದು. ಏನಿದ್ರೆ ವ್ಯಾಪ್ತಿ ತಪ್ಪುತ್ತೆ, ಹಿಂದೆ ಹೇಳಿದ್ದ ಅತಿವ್ಯಾಪ್ತಿ, ಇನ್ನೊಂದಕ್ಕೆಲ್ಲ ಎಲ್ಲೆಲ್ಲೋ ಹೋಗ್ಬಿಡ್ತದೆ, ಅದು ತಪ್ಪು. ಅದು ಇರಲೇ ಇಲ್ಲ, ಅದು ಇಲ್ಲಿ ಒನ್ನೆ ಇರುತ್ತಾರೆ ಧೂಮ ಇಲ್ಲ ಅಂತ. ಒನ್ನೆ ಇದೆ ಧೂಮ ಇಲ್ಲೇ ಇಲ್ಲ, ಒನ್ನೆ ಇದ್ರಲ್ಲಿ ಧೂಮ ಇರಬೇಕು ಅಂತ ಹೇಳಿದ್ರೆ ಒಂದೇ ಇದ್ರೆ ಧೂಮ ಇಲ್ಲೇ ಇಲ್ಲ. ಸೊ ವ್ಯಾಪ್ತಿ ಹೊರಟೋಯ್ತು, ಕೆಲವು ಕಡೆ ಇದೆ ಕೆಲವು ಕಡೆ ಇಲ್ಲ, ಅಲ್ಲಿ ಕೆಲವು ಕಡೆ ಎಲ್ಲೆಲ್ಲೂ ಇಲ್ಲ. ಲಕ್ಷಣ ದೋಷ ಬಂತಲ್ಲ, ಅತಿವ್ಯಾಪ್ತಿ ಅವ್ಯಾಪ್ತಿ ಅಸಂಭವ, ಆ ರೀತಿ ಹೇಳಿದ್ರೆ ಬೋಧವಿತ್ತು, ಸಿಂಪಲ್ ಆಗಿದೆ. ಅತದಾಶ್ರಯಂ ಇತ್ಯಾದಿ ವಿಶೇಷಣತ್ವ ಸಂಭವೇ ಕಥಮ ವ್ಯಾಪ್ತಿ. ಆದ್ರಿಂದ ದಚೆ ಅತ್ಯಂತಾಭಾವೋಪಿ ಸರ್ವಧರ್ಮರಹಿತ, ಬಹಳ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್. ಅತ್ಯಂತಾಭಾವಕ್ಕೂ ಒಂದು ಗುಣ, ಕೆಲವು ಗುಣಗಳಿವೆ ಅತ್ಯಂತ ಅಭಾವಕ್ಕೆ ಕೆಲವು. ಅತ್ಯಂತ ಅಭಾವ ಅಂದ್ರೆ ಗೊತ್ತಿದೆ ನಮಗೀಗ ಎಷ್ಟೇ ಶಿಕ್ಷಣ ಏ, ಅದು ಅತ್ಯಂತ ಅಭಾವ ಅಂತ ಯಾತಕ್ಕೆ ಕರೀತಾರೆ ಅದನ್ನ? ಯಾವತ್ತು ಇಲ್ಲ. ಯಾವತ್ತು ಅಂದ್ರೇನು? ಹಿಂದೆ ಮುಂದೆ ಈಗ. ಯಾವತ್ತು ಶಬ್ದ ಪೂರ ಹೇಳಬೇಕು, ತ್ರಿಕಾಲದಲ್ಲೂ ಇಲ್ಲದೆ ಇರೋದು. ಏಕಕಾಲದಲ್ಲಿದ್ರು ಕೂಡ ಏನಲ್ಲ ಅದು, ಏನನ್ಸೋದಿಲ್ಲ, ಅತ್ಯಂತ ಅಭಾವ ಅಲ್ಲ. ಒಂದು ಕಾಲಕ್ಕಿದ್ರೆ ಮುಗಿದು, ಒಂದು ಕಾಲಕ್ಕೂ ಇಲ್ಲ ಅಂದ್ರೆ ಮೂರು ಕಾಲದಲ್ಲೂ ಇಲ್ಲದೆ ಇರೋದು, ಅದಕ್ಕೆ ಅತ್ಯಂತ ಅಭಾವ ಅಂತ ಕರೀತೇವೆ. ಅದಕ್ಕೂ ಒಂದು ಗುಣ ಇದೆ. ಏನ್ ಗುಣ ಇದೆ? ಇಲ್ಲದಿರುವಿಕೆ ಅನ್ನೋ ಗುಣ ಇದೆ. ಅದಕ್ಕೆ ಅರ್ಥ ಆಯ್ತಾ? ಇಲ್ಲದಿರುವಿಕೆ ಅದಕ್ಕೆ ಹೇಳ್ತಾರೆ. ಬ್ರಹ್ಮ ನಿರ್ಗುಣ ಅಂತೀರಲ್ಲ, ಬ್ರಹ್ಮನ ಸತ್ತು ಅಂತೀರಿ, ನಿರ್ಗುಣ ಅಂತೀರಿ. ಅಸತ್ಗೆ ಕೆಲವು ಗುಣಗಳಿವೆ, ಇದು ಸತ್ಯ ಗುಣ ಏನ್ ಮಾಡ್ಬೇಕು ಹೇಳಿ ತಗೊಂಡು ಹೌದಲ್ಲ. ಅಸತ್ಗೆ ಏನು ಏನು ಕೆಲವು ಗುಣಗಳು ಏನಿದೆ? ಮುಖ್ಯವಾದ ಗುಣ ಏನು? ಇಲ್ಲದಿರುವಿಕೆ ಅಂತ ಗುಣ ಇದೆ. ಮತ್ತು ಕೆಲವಕ್ಕೆ ಏನಾಗೋ ಶಕ್ತಿ ಇದೆ ಅದಕ್ಕೆ? ಅಸತ್ ಏನನ್ನೂ ಮಾಡಲಾರದು ಅನ್ನೋ ಅನುಮಾನಕ್ಕೊಳ್ಳೆ ಆಶ್ರಯ ಕೊಡೋ ಶಕ್ತಿ ಇದೆ ಅದು. ಅದು ಇಷ್ಟೆಲ್ಲ ಅಸತ್ಯ ಗುಣ ಇರಬೇಕಾದ್ರೆ ನೀವು ದೇವ್ ಬ್ರಹ್ಮ ಸತ್ತು ಅಂತ ಬ್ರಹ್ಮನ ಅಷ್ಟು ಹೊಡ್ಕೊಂಡು ಕೊನೆಗೆ ಹೇಳೋದೇ ನೀವೀಗ ಒಂದು ಗುಣನೂ ಇಲ್ಲ ಅಂತ ಹೇಳಿದ್ರೆ ಅರ್ಥ ಇದೆಯಾ? ಇದು ಅಲ್ಲಿಗೆ ಅಪ್ಲೈ ಮಾಡ್ಕೋಬೇಕು. ಅತ್ಯಂತ ಅಭಾವೋಪಿ ಸರ್ವಧರ್ಮರಹಿತ, ಅತ್ಯಂತ ಅಭಾವ ಕೂಡ ಯಾವುದೇ ಧರ್ಮ ಇಲ್ಲ ಅನ್ಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಒಂದಾದ್ರೂ ಧರ್ಮ ಏನಿರಬೇಕು ಅದಕ್ಕೆ? ಇರಲೇಬೇಕು. ಕಿಮುತ ಪ್ರಾಗಭಾವಾದಿ ಅಂದಮೇಲೆ ಪ್ರಾಮಾಣಿಕ ಪ್ರತಿಯೋಗಿತ ಶೇಷ ಕುತೂನ ಇತ್ಯತಃ ಪ್ರಮೇಯತ್ವಾದಿ ಅನುಭವ ಅನುಭೂಯಂತೆ ಪ್ರಮೇಯತ್ವ. ಪ್ರಮೇಯತ್ವ ಇದೆ, ಇನ್ನೊಂದಿದೆ ವಾಚ್ಯತ್ವ ಇದೆ. ಅಸತ್ತಿಗೆ ಅಸತ್ವ ಅಂತ ಕರಿತೀವಲ್ಲ ಅದನೀಗ, ಅಸತ್ ಶಬ್ದ ವಾಚ್ಯತ್ವ ಇದೆ. ಅದು ಧರ್ಮ ಹೌದಲ್ಲ, ಧರ್ಮ ಮತ್ತೆ ಬಂತು. ಎಷ್ಟು ಗುಣಗಳು ಬಂತು ಅಸತ್ತಿಗೆ? ಎಷ್ಟು ಗುಣ ಬಂತು ಈಗ ಅಸತ್? ಅಷ್ಟು ಗುಣ ಬಂತು ಅಂದ್ಮೇಲೆ ಸತ್, ಪರಮ ಸತ್ತು, ದೇವರು ಬರೀ ಸತ್ತಲ್ಲ, ಭಾರಿ ದೊಡ್ಡ ಸತ್ತು ಅಂತ ಕರೆದ ಮೇಲೆ ಎಷ್ಟು ಗುಣ ಇರಬೇಕು ಅವನಲ್ಲಿ? ಇಂತಹ ಮಾತು ಹೇಳಿದಾಗ ಅವ್ರು ಉತ್ತರ ಕೊಡ್ಲಿಕ್ಕಾಗದೆ ಭಾರಿ ಸಿಟ್ಟು ಬಂದು ಏನ್ ಮಾಡಿದ್ರು? ಪುಸ್ತಕ ಕರೆಯೋದು, ವಾಮಾಚಾರ ಮಾಡಿ ಏನೋ ಶುರು ಮಾಡ್ಬಿಟ್ಟು, ಆಯ್ತಾ ಗ್ರಂಥಗಳನ್ನೇ ಆಡಿಸ್ತೀವಿ ಅಂತ ಹೋಗೋದು, ವಾಮಾಚಾರ ಮಾಡಿ ಏನೋ ಮಾಡಕ್ ಹೋಗೋದು, ಅದೇ ಕೆಲಸ ಶುರು ಮಾಡೋದು. ಯಾರು ಮುಖ್ಯದಾರಿಲಿ ಹೋಗಕ್ ಸಾಧ್ಯ ಇಲ್ಲ, ಏನ್ ಮಾಡ್ತಾನ ಅವನು? ಅಡ್ಡದಾರಿ ಹಿಡಿತಾನೆ, ಅಡ್ಡದಾರಿ ಹೊರಟು ಅಷ್ಟೇ. ಪರಿಶೇಷ ಅರ್ಥಾಪತ್ತಿ ಪ್ರಾಮಾಣ್ಯ ಅಭ್ಯುಪಗಮಾಚ್ಯ, ಪರಿಶೇಷ ಅರ್ಥಾಪತ್ತಿ ಪ್ರಾಮಾಣ್ಯ ಅಭ್ಯುಪಗಮಾಚ್ಯ, ಪರಿಶೇಷ ಅರ್ಥಾಪತ್ತಿ ಪ್ರಾಮಾಣ್ಯ ಒಪ್ಪಿಕೊಂಡಿದ್ದೀನಿ ಈಗ. ಉದಾಹರಣೆಗೆ ಸತ್ತಲ್ಲ ಅಂದ್ರೆ ಏನಾಗಿರ್ಬೇಕದು? ಅಸತ್ತು. ಅಸತ್ತಲ್ಲ ಅಂದ್ರೆ ಸತ್ತಾಗಿರ್ಬೇಕು. ಈ ರೀತಿ ಪರಿಶೇಷ ಖುಷಿಯಾಗೋ ಬಿಡೋರು ಬಂತು ಅಸತ್ಯ. ಮತ್ತೆ ಈಗ ಯಾವುದು ಸತ್ತಲ್ಲೋ ಅದೇನಾಗಿರ್ಬೇಕು? ಅಸತ್ತಾಗಿರಬೇಕು. ಸದ್ ಭಿನ್ನತ್ವ ಇನ್ನೊಂದು ಗುಣ ಅಸತ್ತಿಗೆ, ಸದ್ ಭಿನ್ನತ್ವ ಮತ್ತೊಂದು ಗುಣ ಬಂತು. ಎಷ್ಟು ಗುಣ ಬಂತು ನೋಡಿದ್ರೆ ಅಂತ ಹೇಳ್ತಾರೆ. ಇವತ್ತು ಸಕರ್ತೃಕಂ ಇತ್ಯತ್ರ ಸರ್ವಜ್ಞತ್ವ ಪಠಧರ್ಮತಾಬಲೇರ ಸಿದ್ಧಂಗೀಕಾರ. ಕೆಲವು ವಿಷಯ ಬರುತ್ತೆ, ಪರಿಶೇಷ ಪರಿಶೇಷಶ್ಚ ಅರ್ಥಾಪತ್ಯಶ್ಚ ಪ್ರಾಮಾಣ್ಯಂ ತಾವತ್ ಸರ್ವೈರಂಗೀಕೃತ ತತ್ ಸಾಧ್ಯಂ ಅಪ್ರಸಿದ್ಧಮಿ ದೃಶ್ಯತೆ ಅಥೋ ನ ಕುತ್ರಾಪಿ ಸಾಧ್ಯ ಪ್ರಸಿದ್ಧೇ ದೂಷಣತ್ವಂ. ಯಾವುದೇ ಒಂದು ಸಾಧ್ಯವನ್ನ ಅಪ್ರಸಿದ್ಧ ಅಂತ ಕರೆಯಲಿಕ್ಕೆ ಸಾಧ್ಯ ಇಲ್ಲ. ಅದು ಮೊದಲೇ ಹೇಳಿಲ್ಲ ಎಂದೂ ನಾವು ಕೇಳಿಲ್ಲ. ಯಾರು ಸಾಧನೆ ಮಾಡಕ್ ಬಂದಿದ್ದಾರೆ ಈಗ ಫಸ್ಟ್ ಟೈಮ್ ರೆಕಾರ್ಡರ್ ನೋಡ್ತೀವಿ ನಾವೀಗ. ಏನು ಗೊತ್ತಿಲ್ಲ, ನಮ್ಗೆ ಏನು ಗೊತ್ತಿಲ್ಲ ಅದ್ರ ಬಗ್ಗೆ, ಸುಳ್ಳು ಅದಾಗಿದ್ರೆ ಪ್ರೂವ್ ಮಾಡಿಬಿಟ್ರೆ ಮುದುವಷ್ಟೇ. ಅವ್ನು ಏನ್ ಹೇಳ್ತಾನೆ? ಗೊತ್ತಿಲ್ಲದ್ ಹೇಳಿದ್ರೆ ತಪ್ಪು ಅಂತ ಹೇಳ್ಬಿಡ್ತಾನೆ. ಗೊತ್ತಿಲ್ಲದ್ ಹೇಳಿದ್ರೆ ನಮಗೆ ಗೊತ್ತಿಲ್ಲ ಅಂತ ಎಲ್ಲ ಗೊತ್ತಿರೋದ್ರೆ ವಾದಕ್ಕೆ ವ್ಯಾಖ್ಯಾನಕ್ಕೆ ಕೊಡ್ತಿದ್ದಿಲ್ಲ. ಅವೀಗ ನಮಗೆ ಗೊತ್ತಿದ್ದನ್ನು ಪ್ರೂವ್ ಮಾಡಿಬಿಟ್ರೆ ಸಮಸ್ಯೆ ಇಲ್ಲ, ಅದು ದೃಷ್ಟಾಂತ ಕೊಡ್ತಾರೆ. ಅಥವಾ ನ ಪ್ರಾಮಾಣ್ಯ ಸಾಧ್ಯಂ ಅಪ್ರಸಿದ್ಧ ದೃಶ್ಯತೆ. ಮೂರು ಜನ ಬರ್ತಾರೆ, ನಾನು ನೋಡಿ ಎಲ್ಲ ಏನ್ ಮಾಡ್ಬೇಕು ಅಂತ ಕೇಳಿದ. ಪ್ಲೇನ್ ಅಲ್ಲಿ ಇಡ್ತಾರಲ್ಲ, ಇವ್ರು ಟ್ಯಾಕ್ಸಿ ಬುಕ್ ಮಾಡಿರ್ತಾರೆ. ಹೌದಲ್ಲ, ನಮ್ ಟ್ಯಾಕ್ಸಿ ಯಾಕೆ ಗೊತ್ತಾಗಬೇಕು? ಹೆಣ್ಣು ನಿಂತ್ಕೊಂಡ್ಬಿಟ್ಟಿರ್ತಾರೆ ಅಂತಿದ್ದಾರೆ. ಗೊತ್ತಾಯ್ತಾ? ಏನೋ ಒಂದು ಗುರುತಿ ಇದೆ, ಅದಕ್ಕೆ ಹೋಗ್ತಾರೆ. ಅಪ್ರಸಿದ್ಧ ಅಂತ ಅವ್ನ ಎಂದು ನೋಡೇ ಇಲ್ಲ ಬಿಡಿ, ಹೋದ್ರೆ ಟ್ಯಾಕ್ಸಿ ಜೀವನ ಮಾಡಕ್ಕೆ ಆಗೋದಿಲ್ಲ. ಅವ್ರನ್ನ ಕರ್ಕೊಂಡ್ಬರೋದಿಲ್ಲ, ಎಂದೆ ನೋಡಿಲ್ಲ ನಾವು ಅಂತ ಕೇಳಿದ್ರೆ ಅವ್ನು ಹಾಗೆ ನೋಡಿದವರೆ ಬರಬೇಕು ಅಂತ ಆಯ್ತು. ಹಾಗಿದ್ರೆ ವ್ಯಾಪಾರ ಮಾಡೋದು ಏನ್ ಮಾಡ್ತಾನ ಅವನು? ಅದು ಗುರುತಿಟ್ಕೊಂಡಿರ್ತಾನ. ಈ ನಮ್ಮೆದ್ರು ನಿಂತ್ಕೊಂಡ್ಬಿಟ್ರೆ ನಮ್ಮ ಟ್ಯಾಕ್ಸಿ ಬಂದಿದೆ ಅಂತ ಅರ್ಥ ತಿಳ್ಕೊತಾರ. ಹೋಗ್ತಾನೆ, ಅಪ್ರಸಿದ್ಧವಾದದ್ದನ್ನ ಪ್ರಸಿದ್ಧಿ ತಂದು ಕೊಟ್ರೆ ಮುಗಿದೋಯ್ತಾನೆ. ಆದ್ರಿಂದ ಅಪ್ರಸಿದ್ಧಿಯವನ್ನು ಏನಂತ ಕರಿಬಾರ್ದು ನಾವು, ದೂಷಣ ಅಂತ ಕರಿಬಾರ್ದು. ನಾವು ಒಪ್ಕೋಬೇಕಾದ ತೋರ್ಸಪ್ಪ ಅಂತ ಹೇಳಬೇಕಷ್ಟೇ. ಇತೋಪಿ ಅಪ್ರಸಿದ್ಧ ಸಾಧ್ಯ ಅಸಾಧಕತ್ವ ವಿತ್ಯಾಹ ವಿಮತಂ ಸಕರ್ತೃಕಂ ಇತ್ಯತ್ರ ಸರ್ವಜ್ಞತ್ವಸರ್ವತಾಬಲೇನ ಸಿದ್ಧಂಗೀಕಾರ. ಒಂದು ಮಾತನ್ನು ಹೇಳ್ತೇವೆ, ಈ ಜಗತ್ತು ಒಬ್ಬ ಕರ್ತೃ ಇದ್ದಾನೆ. ಜಗತ್ತು ಒಬ್ಬ ಕರ್ತನ ತುಂಬಾಗಿರಬೇಕು, ಅವನು ಸರ್ವಜ್ಞನಾಗಿರಬೇಕು. ಇದು ಪ್ರಶ್ನೆ. ಜಗತ್ತಿಗೊಬ್ಬ ಕರ್ತೃ ಇದ್ದಾನೆ ಅದು ಹೇಳಿದ್ದಾರೆ ಈಗಾಗಲೇ. ಯದಿ ನಾಮ ಪರೋ ನ ಭವೇತ್ಸ ಹರಿ ಕಥಮಸ್ಯ ವಶೇ ಜಗದೇ ತದವು, ಯದಿ ನಾಮ ನತಸ್ಯ ವಶೇ ಸಕಲಂ ಕಥಮೇ ಬರ್ತು ನಿತ್ಯ ಸುಖಂ ನ ಭವೇತ್ ಹೇಳಿದ್ದಾರೆ. ಜಗತ್ತಿಗೊಬ್ಬ ಕರ್ತ ಇರಬೇಕಾದ್ರೆ ಹೇಳಿಯಾಗಿದೆ. ಕರ್ತ ಹೇಗಿರಬೇಕು ಅಂದಮೇಲೆ ಸರ್ವಜ್ಞನಾಗಿರಬೇಕು. ಒಂದು ಪ್ರಶ್ನೆ, ಸರ್ವಜ್ಞ ಎಲ್ಲೂ ನೋಡೇ ಇಲ್ಲ ನಾವೀಗ, ಹೇಗೆ ಒಪ್ಪೋಣ ಅಂತ ಕೇಳಿದ್ರೆ ಆಗಮದಿಂದ ಬರುತ್ತೆ. ಸರ್ವಕರ್ತೃತ್ವ ಅಂಬುದು ಎಂತರುತ್ತ ಅದು, ಸರ್ವಕರ್ತೃತ್ವ ಇರಬೇಕಾದ್ರೆ ಏನಾಗಿರ್ಬೇಕು ಅವನಿಗೆ, ಸರ್ವಜ್ಞತ್ವ ಇರಬೇಕು. ಈ ತರ ಇಂಪ್ಲಿಕೇಶನ್ ಇದೆ. ಇದನ್ನ ಒಪ್ತೇವೆ ನಾವೀಗ, ಸರ್ವಜ್ಞ ನಾವು ನೋಡಿಲ್ಲ, ನಾವು ಸರ್ವಜ್ಞರ ಅಲ್ವೋ ಅಲ್ಲ, ಆದ್ರೆ ಏನ್ ಒಪ್ಕೊಳ್ಳೋ ತಯಾರಿದ್ದೇವೆ, ಒಪ್ಕೋತೇವೆ. ಆದ್ರಿಂದ ಅಪ್ರಸಿದ್ಧ ಅಂತ ಕರಿಬಾರದು. ಯಾವ ಈ ರೀತಿ ಆರ್ಗ್ಯುಮೆಂಟ್ ಕೊಟ್ಟಾಗ ಅಪ್ರಸಿದ್ಧ ಆಗೋದಿಲ್ಲ, ಸುಮ್ಮನೆ ಸರ್ವಜ್ಞ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ನಾವು ಬುದ್ಧ ಸರ್ವಜ್ಞ ಅಂತ ಅವ್ರು ಹೇಳ್ತಾರೆ, ನಾವು ಒಪ್ಪೋದಿಲ್ಲ ಅದನ್ನ. ಅದಕ್ಕೆ ಅವ್ರೇನು ಕಾರಣ ಕೊಡ್ತಾರೆ, ನಮ್ಮ ಗುರುಗಳು ಅದು ಸರ್ವಜ್ಞರು ಅಂತ ಹೇಳಿದ್ರೆ ಎಲ್ಲ ಶಿಶು ಗುರುಗಳು ಇದ್ದೇ ಇರ್ತಾರೆ, ಅವರೆಲ್ಲ ಏನಾಗಬೇಕು, ಅವರು ಎಲ್ಲ ಸರ್ವಜ್ಞರಾಗ. ಅದು ಕಾರಣ ಅಲ್ಲ, ಈ ಬುದ್ಧ ಸರ್ವಜ್ಞ ಜಗತ್ಕರ್ತೃವಾಗಿರೋದ್ರಿಂದ ಅಂತ ಹೇಳಿದ್ರೆ ಒಪ್ತಿದ್ವಿ. ಆದ್ರೂ ಒಪ್ಪೋದಿಲ್ಲ, ಜಗತ್ತನ್ನೇ ಒಪ್ಪೋದಿಲ್ಲ, ಜಗತ್ಕರ್ತರು ಒಪ್ತಾರೆ ಅವರೀಗ, ಶೂನ್ಯವಾದಿಗಳು. ಆದ್ರಿಂದ ಪ್ರಶ್ನೆ ಹೊರಟೋಯ್ತು. ಯಾವ್ದು ಕ್ಷಣಿಕಮ್ ಅಂತ ಹೇಳಿ ಎಲ್ಲವೂ ಸುಳ್ಳು, ಕೊನೆಗೆ ಉಳಿಯೋದೇನು, ಶೂನ್ಯ ತತ್ವ ಶೂನ್ಯ ಅಷ್ಟೇ. ಪಕ್ಷಧರ್ಮತಾವನೆ ಸಿದ್ಧಂಗೀಕಾರ ಭೂ 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 ಭೂತರಾಧಿಕಂ ಸಕರ್ತೃಕಂ ಕಾರ್ಯತ್ವಾದ ಘಟವತ್ ಅಂತ ಒಂದು ಸ್ಟೇಜ್. ಆಮೇಲೆ ಅದು ಮಾಡತಕ್ಕಂಥ ಒಂದು ಸರ್ವಜ್ಞ ಅಂತ ನೆಕ್ಸ್ಟ್ ಸ್ಟೇಜ್. ಏನು ಸಮಸ್ಯೆನೇ ಇಲ್ಲ. ಈ ಎಲ್ಲ ತಿಳಿಸಿ ಪರಿಶೇಷು ಅರ್ಥಾಪತ್ಯರನುಮಾನಮಿತ್ಯ ವಿಶೇಷ. ಪರಿಶೇಷ ಅರ್ಥಾಪತ್ಯ ಪ್ರಮಾಣ ಅಂತ ಒಪ್ಪಿಟ್ಟು ಬಿಟ್ರಲ್ಲ, ಮತ್ತೆ ಮೂರೇ ಪ್ರಮಾಣ ಅಂತ ಕರೆದಿದ್ರಲ್ಲ ಅಂತ ಕೇಳಿದ್ರೆ ಏನ್ ಹೇಳಿದ್ರೆ, ಅದಕ್ಕೆ ಏನಕ್ಕೆ ಸೇರಿಸಿದ್ದೇವಾಗಲೇ ಅನುಮಾನವಿತ್ಯ ವಿಶೇಷ. ಅನುಮಾನದಲ್ಲಿ ಸೇರಿಸಿರೋದ್ರಿಂದ ನಾವು ಒಪ್ಪಿದ ಮಾತ್ರಕ್ಕೆ ಬೇರೆ ಮಾಡಬೇಕು ಅಂತ ಅರ್ಥ ಅಲ್ಲ. ಉಪಪತ್ತಿ ಮಾತ್ರತ್ವ ಅಲ್ಲಿರೋದೇನು, ಮೇನ್ ಪಾಯಿಂಟ್ ಇರೋದೇನು ಅರ್ಥಾಪತ್ತಿಯೊಳಗೆ, ಉಪಪತ್ತಿನೇ ಇರೋದು. ಅವನು ಹಾಗಲು ಊಟ ಮಾಡೋದಿಲ್ಲ, ದಪ್ಪ ಇದ್ದಾನೆ, ರಾತ್ರಿ ಊಟ ಮಾಡೇ ಮಾಡ್ತಾನೆ, ಯುಕ್ತಿ ಇರೋದು ಅಲ್ಲೇನೆ. ಉಪಪತ್ತಿಯಷ್ಟೇ ವ್ಯಾಪ್ತಿಯಪೇಕ್ಷಾ ಸರ್ವಥಾ ಅಂಗೀಕಾರ್ಯ ಐತಿ ಆಗ್ರಹ ಮಾತ್ರೇಣ ಭೇದ. ಉಪಪತ್ತಿ ಅನ್ನೋದು ವ್ಯಾಪ್ತಿಯನ್ನು ಹೊಂದಿರಲೇಬೇಕು ಅಂತ ಹೇಳಿದ್ರಿಂದ ಅದು ಪರಿಶೇಷನೂ ಏನಾಯ್ತು, ಅನುಮಾನ ಆಯ್ತು. ಅರ್ಥಾಪತ್ತಿನೂ ಅನುಮಾನ ಆಯ್ತು. ನಿನ್ ಬೇರೆ ಅಂತ ಹೇಳಿದ್ರೆ ಹಠ ಅಷ್ಟೇ, ಆಗ್ರಹ ಮಾತ್ರೇಣ ಭೇದ. ಬೇರೆ ಮಾಡಬೇಕು ಅಂತ ಮಾಡ್ಬೇಕು, ಅವ್ರು ಜಗಳಾಡಬೇಕು ಜಗಳಾಡಬೇಕು ಅಂತಾರಲ್ಲ, ಹಾಗೆ ಜಗಳ ವಿಷಯನೇ ಇಲ್ಲ. ಸ್ಟಿಲ್ ಏನಂತಾರೆ, ಜಗಳಾಡ್ತೇವೆ ಅದಕ್ಕೆ ಕಾರಣ ಆಮೇಲೆ ಹೇಳ್ತೀವಿ ಅಂತ ಏನ್ ಮಾಡ್ಬೇಕಾಗಿ, ಅಂದ್ರೆ ಜಗಳಾಡದೇ ಉದ್ದೇಶ ಹೊರತು ಅವ್ರು ಏನಿಲ್ಲ, ಕಾರಣನೇ ಇಲ್ಲ. ಆ ರೀತಿಯಾಗಿ ಅದ ಅಂತ ಮಾತಾಡಿ ಪ್ರಯೋಗ ಆಗ್ರಹ ಅಂತ ಏನಂತಾರೆ ಅದಕ್ಕೆ, ಆಗ್ರಹ. ಸಕಾರಣವಾಗಿ ಏನೇ ಒಂದು ದ್ವೇಷ ಮಾಡಲಿ ಅರ್ಥ ಇದೆ, ಪ್ರೀತಿ ಮಾಡಲಿ ಅರ್ಥ ಇದೆ, ನಿಷ್ಕಾರಣ ಮಾಡಿದಾಗ ಏನಾಗುತ್ತದೆ, ಆಗ್ರಹ ಅಂತ ಕರೆದು ಏನು ಪ್ರಯೋಜನ ಇಲ್ಲ. ಅವನ ಜೊತೆ ಹೋಗ್ಬೇಡ, ಬೇರೆ ಆಗ್ರಹ ಮಾಡ್ತಾನೆ ಅಷ್ಟೇ ಅಂದ್ರೆ ಬಿಡ್ತಾ. ಉಪಮಾನಶ್ಚಾಪಿ, ಉಪಮಾನನು ಹಾಗೇನೆ, ವ್ಯಾಪ್ತಿ ರೂಪತ್ವ ನಹಿ ಸ್ವಸದೃಶೇನ ಅಸದೃಶಂ ಕ್ವಚಿತ್ ದೃಷ್ಟಂ, ಅದೇ ಅರ್ಥ. ಅಭಾವ ಪ್ರಮಾಣಶ್ಚಾಪಿ, ಅಭಾವ ಪ್ರಮಾಣ ಅಂತರ್ಭಾವದಲ್ಲಿ ಹಿಂದೆ ಹೇಳಿದ್ರು, ಹೇಗೆ ತೋರಿಸ್ತಾರೆ ಅಷ್ಟೇ. ಅನುಮಾನಿ ಅಂತರ್ಭಾವ ಉಪಾದಯತಿ ಯೋಗ್ಯಾನುಪಲಬ್ಧೇಶ್ಚ ಲಿಂಗತ್ವಂ, ಒಂದು ವಸ್ತು ಕಾಣಲಿಲ್ಲ ಅದು ಪ್ರತ್ಯಕ್ಷನೇ, ಒಂದು ವಸ್ತು ಇದೆ ಅಂತ ಹಠ ಮಾಡಿದ, ಹಾಗಿದ್ರೆ ಇದ್ರೆ ಕಾಣಬೇಕಾಗಿತ್ತು ನೋಡು ಅಂತ ಹೇಳಿದ, ಅದು ಯುಕ್ತಿಯಾಯ್ತು ಅಷ್ಟೇ ಹೊರತು ಅಭಾವ ಕೂಡ ಪ್ರತ್ಯೇಕ ಪ್ರಮಾಣ ಅಲ್ಲ. ಇಲ್ಲ ಪ್ರತ್ಯಕ್ಷ, ಇಲ್ಲ ಅನುಮಾನ, ಇಲ್ಲ ಆಗಮ, ದುರ್ಯೋಧನಾದಿಗಳು ಇಲ್ಲ. ಇಲ್ಲ ಏನ್ ಆಧಾರ ಇದಕ್ಕೆ, ಆಗಮ ಆಧಾರ. ಯಾವ ಮಹಾಭಾರತ ದುರ್ಯೋಧನ ಇದ್ರು ಅಂತ ಹೇಳಿತೋ ಆ ಶತ್ರು ಅಂತ ಹೇಳಿದೆ ಆಮೇಲೆ. ಆದ್ರಿಂದ ಏನರ್ಥ, ದುರ್ಯೋಧನಗಳ ಅಭಾವಕ್ಕೆ ಏನ್ ಕಾರಣ, ಆಗಮನೇ ಕಾರಣ. ಇದೇ ಅಂತ ಹೇಳಿದ್ದು ಆಗಮ, ಶತ್ರು ಅಂತ ಹೇಳಿದ್ದು ಆಗಮ, ಆದ್ರಿಂದ ಸಮಸ್ಯೆನೇ ಇಲ್ಲ. ಅವಿಶೇಷ ಮುಂದೆ, ಅವಿಶೇಷ ತವಿಶೇಷ ಒಂದು ಪದ ಅಂತ ಅನೇಕ ರೀತಿ ಅರ್ಥ ಮಾಡಿಬಿಟ್ಟು ಎಷ್ಟು ಪ್ರಶ್ನೆ ಉತ್ತರ ಆಗುತ್ತೆ ನೋಡಿ ಅಂತ ಹೇಳ್ತಾರೆ. ಕೊನೆಯ ಒಂದು ಮಾತು ಹೇಳ್ತಾರೆ, ಉಕ್ತ ದೋಷೇಶು ಏವ ಅಶೇಷ ಅನುಮಾನ ದೋಷಾಣ ಅಂತರ್ಭಾವ. ಹೇಗೆ ಬೇರೆ ಎಲ್ಲಾ ಪ್ರಮಾಣಗಳನ್ನು ನಾವು ಮೂರೇ ಪ್ರಮಾಣದಲ್ಲಿ ಸೇರಿಸ್ತೇವೋ ಅದೇ ರೀತಿ ಎಲ್ಲಾ ದೋಷಗಳನ್ನು ಕೂಡ ನಾವು ಎಷ್ಟು ದೋಷ ಹೇಳಿರ್ತೇವಲ್ಲ ಅಷ್ಟರಲ್ಲೇ ಸೇರಿಸ್ತೇವೆ ಅಂತ ಹೇಳಿ. ಈ ಉಕ್ತ ದೋಷೇಶು ಏವ ಅಶೇಷ ಅನುಮಾನ ದೋಷಾಣ ಅಂತರ್ಭಾವ, ವಿರೋಧ ಅಸಂಗತಿ ನ್ಯೂನ ಅಧಿಕ, ನಾಲ್ಕರಲ್ಲಿ ಯಾವುದೇ ಬೇರೆ ದೋಷ ಹೇಳಿ ಏನ್ ಮಾಡ್ತೇವೆ ನಾವು ಅದನ್ನ ಸೇರಿಸ್ತೇವೆ. ಆದ್ರೆ ಅನ್ಯ ಸರಿಯಾಗಿ ಅದನ್ನ ದೊಡ್ಡದು ಮಾಡ್ಲಿಕ್ಕೆ ಹೋಗಬೇಡಿ ಅಂತೇಳಿ. ಕೊನೆ ಘಟ್ಟ ಬಂದಿದೆ, ಸಾಧ್ಯಾವಿಶಿಷ್ಟೋ ಅಸಿದ್ಧ. ಈಗ ಅಸಿದ್ಧಿ ಅಸಿದ್ಧಿ ಅಂತಲ್ಲ ಏನಂತ ಕೇಳಿದರೆ, ತಥಾಪಿ ಸಾಧ್ಯ ವಿಶಿಷ್ಟತ್ವ ಅಸಿದ್ಧ. ಸಾಧ್ಯ ವಿಶಿಷ್ಟ, ಸಾಧ್ಯ ವಿಶಿಷ್ಟ ಅಂದ್ರೇನು, ಪರ್ವತೋ ಅಗ್ನಿಮಾನ್ ಅಗ್ನಿಮತ್ವಾದಿತಿ ಸಾಧ್ಯ ವಿಶಿಷ್ಟೋ ಹೇತು ರಸಿದ್ಧ ಇವ ಅಂತರ್ಭವತಿ ಸಾಧ್ಯಮೇವಿ ಅತ್ರ ಹೇತು. ನಾವು ಅಸಿದ್ಧೆ ಅಸಿದ್ಧಿ ಅಂತ ಎಲ್ಲಿ ಹೇಳ್ತೇವೋ, ಅಸಿದ್ಧಿ ಯಾವುದಕ್ಕೆ, ಅಸಿದ್ಧಿ ಯಾವುದಕ್ಕೆ, ಯಾವುದಕ್ಕೆ, ಅದು ಶಬ್ದ ಕೇಳಿಸಲ್ಲ ಅದಕ್ಕೆ ಸಿದ್ಧಿ ದೋಷ ಹೇಳೋದು ಯಾವ್ದಕ್ಕೆ ಯಾವಾಗಲೂ ಹೇತು ಅಷ್ಟೇ ಅಲ್ಲಿ ಆಶ್ರಯ ಅವನು ಮಾಡಿಕೊಂಡ್ರೆ ಅಷ್ಟೇ ನಮಗೆ ದೋಷ ಅಲ್ಲ ಅದು ಆ ಸಿದ್ಧಿ ಯಾವಾಗ ಹೇಳಿದ್ರೆ ಯಾವ್ದಕ್ಕೆ ಹೇಳ್ತೀಯ ನಾವೀಗ ಹೇತು ಹೇಳುತ್ತೆ ಪರ್ವತೋ ನಿಮಾನ್ ಧೂಮ ಅಂತಂದು ಧೂಮನೇ ಇಲ್ಲೇ ಇಲ್ಲ ಅದೇನದು ಅಸಿದ್ಧಿ ನಾನು ಕೆಲಸ ಕೊಡಿ ಓದಿದ್ದೇನೆ ಸರ್ಟಿಫಿಕೇಟ್ ಕೇಳಿದ್ರೆ ಇಲ್ಲೇ ಇಲ್ಲ ಕ್ವಾಲಿಫಿಕೇಶನ್ ಹೇಳ್ಕೊಂಡಿದ್ದ ನೋಡ್ತಾರೆ ಕ್ವಾಲಿಫಿಕೇಶನ್ ಇಲ್ಲೇ ಇಲ್ಲ ಸರ್ಟಿಫಿಕೇಟ್ ಒಳಗೆ ಏನಂತಾರೆ ನೋ ಯಾತಕ್ಕೆ ಕ್ವಾಲಿಫಿಕೇಶನ್ ಇಲ್ಲ ಅಂತ ಹೇಳ್ತಾರೆ ಯಾವ್ದ್ರ ಮೇಲೆ ಆಧಾರ ಕೆಲಸ ಕೊಡ್ತಿದ್ರು ಅವರು ಕ್ವಾಲಿಫಿಕೇಶನ್ ಆಧಾರ ಮೇಲೆ ಕೊಡ್ತಿದ್ರು ಕ್ವಾಲಿಫಿಕೇಶನ್ ಇಲ್ಲ ಅಂದ್ಮೇಲೆ ಏನಾಯ್ತು ಅಲ್ಲಿಗೆ ಅವನಿಗೆ ಅಸಿದ್ಧ ಗೊತ್ತಾಯ್ತಾ ಯಾರೋ ಹೇಳಿದ್ರು ಕೊನೆಗೆ ನಮ್ಮ ಹುಡುಗರು ಕಳಿಸ್ತೇವೆ ಅವ್ನ ಅಪಾಯಿಂಟ್ ಮಾಡಿ ಅಂತ ಹೇಳಿ ಇಬ್ರು ಕ್ಲೋಸ್ ಫ್ರೆಂಡ್ ಕೆಲಸ ಮಾಡ್ತೇನೆ ಅಂತ ಹೇಳಿದ್ರು ಅವ್ನು ಮರುದಿವಸ ಮಾಡಲೇ ಯಾಕೆ ಅಂತ ಕೇಳಿದ್ರೆ ನೀ ಹೇಳಿದ್ ಓದೇ ಇಲ್ಲ ಅವನು ನಮ್ಗೆ ಪೋಸ್ಟ್ ಇದ್ರೆ ನೀವು ಯಾರು ಎಲಿಜಿಬಿಲಿಟಿ ಇದ್ರೆ ಕೊಡ್ತೀವಿ ಎಲಿಜಿಬಿಲಿಟಿ ಹೇಗೆ ಅಪಾಯಿಂಟ್ ಮಾಡೋಕ್ಕಾಗುತ್ತೆ ಅಂತ ಒಪ್ಕೊಂಡ್ಬಿಟ್ಟ ಸರಿ ಹಾಗಿದ್ರೆ ಸರಿ ಅಂತ ಅರ್ಥ ಆಯ್ತಾ ಅಸಿದ್ಧಿ ಸೊ ಕ್ವಾಲಿಫಿಕೇಶನ್ ಅಸಿದ್ಧಿ ಇಲ್ಲೇನ ಸಿದ್ಧಿ ಹೇತು ಅಸಿದ್ಧಿ ಅದನ್ನ ಸಾಧ್ಯ ಅವನು ಹಾಗಲ್ಲ ಸಾಧ್ಯ ಇಲ್ದರೂ ಅಸಿದ್ಧಿ ಅಂತಾನೆ ಸಾಧ್ಯದ ಅಸಿದ್ಧಿ ಅನ್ನಬಾರದು ಹೇತುರದ ಅಸಿದ್ಧಿ ಅನ್ಬೇಕು ಅವ್ರು ಬೇರೆ ಸಾಧ್ಯ ಇಲ್ದರ ಅಸಿದ್ಧಿ ಏನರ್ಥ ಈ ಕ್ವಾಲಿಫಿಕೇಶನ್ ಏನಾಯ್ತು ಈಗ ಕ್ವಾಲಿಫಿಕೇಶನ್ ನಲ್ಲಿ ನಾವ್ ಹೇಳಿದ್ದೇನೋ ಕೆಲಸ ಕೊಡಪ್ಪ ಅಂತ ಹೇಳಿದ್ವಿ ಕೊಡ್ಲಿಲ್ಲ ಅಂದ ಯಾತಕ್ಕೆ ಕ್ವಾಲಿಫಿಕ್ ಇರಲಿಲ್ಲ ಅಂತ ಹೇಳಿದ್ರು ಇದು ಸರಿ ಹೋಯ್ತು ಆಮೇಲೆ ಹೇಳ್ದ ಇಲ್ಲ ಕೆಲಸನೇ ಇರಲಿಲ್ಲ ಅಂದ್ಬಿಟ್ಟ ಹಾಗಿದ್ರೆ ಅಪ್ಲಿಕೇಶನ್ ಯಾಕೆ ಕರ್ದಿ ಅಂತ ಹೇಳ್ತಾರೆ ಹೌದು ತಾನೆ ಯಾರು ತಪ್ಪದೀಗ ಅವ್ರು ಹುಡುಗನ್ ತಪ್ಪಲ್ಲ ಯಾರು ತಪ್ಪದು ಅವ್ರು ತಪ್ಪು ಸೇರ್ಪುರ್ ಸಾಧ್ಯ ಸಿದ್ಧಿ ಅಸಿದ್ಧಿ ಅಲ್ಲ ಯಾವ ಸಿದ್ಧಿ ಹೇತು ಸಿದ್ಧಿನೇ ಅಸಿದ್ಧಿ ಅದಕ್ಕೆ ಹೇಳ್ತಾರೆ ಸಾಧ್ಯಮೇ ಅತ್ರ ಹೇತು ನಹಿ ಸಾಧ್ಯಂ ಸಿದ್ಧಂ ವ್ಯಾಹತಿರೇವಾ ಆದ್ರಿಂದ ಆ ಮಾತನ್ನು ಹೇಳಬಾರದು ಅಂತ ತಿಳಿಸಿ ಅದು ಅದು ದೋಷ ಹೇಳೋದಕ್ಕೂ ಸರಿಯಾಗಿ ಬರ್ತಾ ಇಲ್ಲ ಅವರಿಗೆ ದೋಷ ಅಂತ ತೆಗೆದಾಕಿದ್ರು ಸಿದ್ಧ ಸಾಧಕೋ ಅಸಂಗತ ಇನ್ನೊಂದು ಮಾತಿದೆ ಸಿದ್ಧ ಸಾಧನ ಅಂತ ಮತ್ತೊಂದು ದೋಷ ಇದೆ ಅಂತ ಹೇಳಿ ಸಿದ್ಧ ಸಾಧನ ಮತ್ತೊಂದು ದೋಷ ಇದೆ ಹಿಂದೆ ಹೇಳಿದೆ ಪ್ರೂವ್ ಆಗಿರೋದನ್ನೇ ಪ್ರೂವ್ ಮಾಡಕ್ ಕೊಟ್ಟಿರೋ ಅದನ್ನ ಸಿದ್ಧ ಸಾಧನ ಯಾರೋ ಅವ್ರು ಬಂದಿದ್ದಾರೆ ನೀವೊಬ್ಬರು ಮನುಷ್ಯ ಅಂತ ಹೇಳಿದ ಗೊತ್ತಿದೆ ಅಂತ ಎರಡು ಕಾಲಿವೆ ಅಂತ ಮತ್ತೆ ಸಿದ್ಧ ಸಾಧನ ಎರಡು ಕಣ್ಣಿದೆ ಮತ್ತೆ ಸಿದ್ಧ ಸಾಧನ ಈಗ ಹೋಗಿ ಕಳಿಸ್ಬಿಡ್ತಾರೆ ಆಕೆ ನೋಡಿದ್ರೆ ಹೊಸ ದೋಷ ಆಗಲಿಲ್ಲ ಅಂತ ಕೇಳಿದ ಹೊಸ ದೋಷ ಅಲ್ಲ ಮೊದಲೇದಾಗಿ ಏನಲ್ಲ ಅದು ದೋಷನೇ ಅಲ್ಲ ಫಸ್ಟ್ ಯಾಕೆ ಯಾವುದೋ ಒಂದು ಪ್ರಸಂಗನ ಒಂದು ಯಾವುದೋ ಪರ್ಪಸ್ಗೋಸ್ಕರ ರಿಪೀಟ್ ಮಾಡಿದ್ರೆ ದೋಷ ಅಲ್ಲ ಅದು ಗೊತ್ತಾಯ್ತಾ ಯಾವುದೋ ಒಂದು ಪರ್ಪಸ್ಗೋಸ್ಕರ ರಿಪೀಟ್ ಮಾಡಿದಾಗ ಏನಲ್ಲ ಎಮ್ ಎಸ್ ಸಿ ಕ್ಲಾಸ್ನಲ್ಲಿ ಕೂಡ ಏನ್ ಹೇಳ್ತಾರೆ ನಾಲ್ಕನಾ ಕ್ಲಾಸ್ ಯಾರು ಅಂತ ಹೇಳ ಏ ಒಂದೇ ಕ್ಲಾಸ್ ಕಲ್ತೀವಲ್ಲ ಸರ್ ಅಂತ ಕೇಳಿದ್ರೆ ಅದು ಹೇಳಿದ್ದು ಯಾತಕ್ಕೋಸ್ಕರ ಅದನ್ನ ಫಾರ್ ದಿ ಸೇಕ್ ಆಫ್ ಅಪ್ಲಿಕೇಶನ್ ಹೇಳ್ತಿರೋ ಆ ದೋಷ ಅಲ್ಲ ಅದು ಅದರಿಂದ ಯಾಜ್ ಇಟ್ ಇಸ್ ದೋಷ ಅಲ್ಲ ಅದು ಬಟ್ ಯಾವಾಗ ದೋಷ ಆಗುತ್ತೆ ಗೊತ್ತಾ ಸುಮ್ಮನೆ ಸುಮ್ಮನೆ ಮಾತಾಡ್ತಾರೆ ಅವಾಗ ಏನ್ ಹೇಳ್ಬೋದು ಅದರ ಅಧಿಕ ಆಗ್ಬಹುದು ಅಥವಾ ಇನ್ನೇನಾಗ್ಬೋದು ಅಧಿಕನೂ ಆಗ್ಬಹುದು ಮತ್ತೆ ಮತ್ತೆ ಹೇಳಿದ್ರೆ ಅಧಿಕ ಆಗುತ್ತೆ ಅಥವಾ ಅಸಂಗತಿ ಅಂತ ಇರ್ಲೆವೆಂಟ್ ಎರಡು ಕಾಲ ಎರಡು ಕಾಲ ಇದೆ ಹೌದು ಬಾಯ ಮುಂದೆ ಹೇಳುವಂತ ಕೇಳ್ತಾರೆ ಅದೇನು ರಿಲೆವೆಂಟ್ ಅಲ್ಲ ಎರಡು ಕಾಲ ಇರೋದು ಮೂರು ಕಾಲ ರಿಲೆವೆಂಟ್ ಅಲ್ಲ ಈಗ ಪುನರುಕ್ತಿ ಪುನರುಕ್ತಿ ಕೂಡ ಯಾವ್ದು ಸೇರುತ್ತೆ ಮತ್ತೆ ಪುನರುಕ್ತಿ ಏನೋ ಅಧಿಕ ಅದು ಪುನರ್ ಹೇಳಿದ್ದೇನೆ ಹೇಳ್ತಾರೆ ಅಂದ್ರೆ ಏನೋ ಅಧಿಕ ಅದು ಆದ್ರಿಂದ ಯಾವ್ದ್ರಲ್ಲಿ ಸೇರಬೇಕಿತ್ತು ಅಧಿಕ ಮಾಡಿ ಇಲ್ಲ ಅಸಂಗತಿ ಮಾಡಿ ಇರಲೇವಂತ ಅನ್ಯಸರಿ ಹೇಳ ಅನ್ಯಸರಿಯಾಗಿ ಹೇಳೋದು ಕೂಡ ಏನದು ಅಸಂಗತಿ ಆದ್ರೆ ಹೇಳಿರ್ತಾರೆ ಅದು ಅಂದ್ರೆ ಅದು ಅಂದ್ರೆ ಅದು ಅಂದ್ರೆ ಅಂತಾನೆ ಬಿಟ್ಬಿಡು ಅವ್ರಿಗೆ ಹೇಳ್ತಾರೆ ಅರ್ಥ ಇಲ್ಲ ಅವ್ರು ಯಾಕೆ ಏನರ್ಥ ಅದಕ್ಕೆ ಅವನಿಗೆ ಉತ್ತರ ಅಸಂಗತಿ ಕೇಳಿದ್ದೆ ಬಿಟ್ಟು ಬೇರೆ ಹೇಳ್ತಿದ್ದಾರೆ ಅಥವಾ ಅನುಕ್ತಿ ಗುಣವ್ರಿಗೆ ಹೇಳೋದ್ರ ಬದಲು ಇರಲೇವಂತ ಹೇಳಿದ ಏನರ್ಥ ಅದು ಅನುಕ್ತಿ ಹೇಳೋದ್ಬೇಕಾದ್ ಹೇಳಿಲ್ಲ ಆದ್ರಿಂದ ಅವ್ನು 20 ಮಾರ್ಕ್ಸ್ ಕಾರ್ಡ್ ಕೊಟ್ಟ ಕೇಳಿದ್ ಕೊಟ್ಟೇ ಇಲ್ಲ ಅದು ಬರ್ಕೋಬೇಕಾದ್ರೆ 20 ಮಾರ್ಕ್ ಬರ್ಕೊಂಡಿಲ್ಲ ಮಾರ್ಕ್ ಕೊಟ್ಟಿಲ್ಲ ಅಂತ ಅಷ್ಟೇ ಬರ್ಕೋತ ಯಾಕೆ ಯಾವ್ದು ಬೇಕೋ ಅದು ಕೊಟ್ಟಿಲ್ಲ ಆದ್ರಿಂದ ಬಿಟ್ಟೋಯ್ತು 20-30 ಕೊಟ್ಟಿರ್ಬೋದು ಇವನು ಆನ್ಸರ್ ಮಾತ್ರ ಒಂದೇ ನಾವು ಕೇಳಿದ್ ಕೊಟ್ಟಿಲ್ಲ ಅಷ್ಟೇ ಅದೇ ರೀತಿನೇ ಹೇಳಿದ್ದು ಹೇಳ್ತಾ ಕೂತ್ಕೊಂಡು ಕೇಳಿದ್ದು ಹೇಳದೆ ಹೋದ್ರೆ ಅನುಕ್ತಿನೂ ಆಗಬಹುದು ಅಧಿಕನೂ ಆಗಬಹುದು ಆಮೇಲೆ ಅಸಂಗತನೂ ಆಗಬಹುದು ಬಟ್ ಸಪರೇಟ್ಲಿ ಏನಲ್ಲ ಅದು ಸಪರೇಟ್ ಡಿಫೆಕ್ಟ್ ಅಲ್ಲ ಅದು ತಿಳ್ಕೊಂಡ್ರೆ ಆಯ್ತು ನ ಪ್ರಮಾ ಸಾಧನಂ ಪ್ರಮಾಣಂ ಇಷ್ಟೆಲ್ಲ ಆದ್ಮೇಲೆ ಪ್ರಮಾಣ ಲಕ್ಷಣದ ಬಗ್ಗೆ ಕೆಲವು ತಪ್ಪು ಹೇಳಿದ್ದಾರೆ ಅಂತ ಅದನ್ನು ರಿವೈಸ್ ಮಾಡ್ತಾರೆ ಪ್ರಮಾಣ ಲಕ್ಷಣನೇ ತಪ್ಪು ಹೇಳಿದ್ದಾರೆ ಕೆಲವರು ನಾವ್ ಹೇಳಿದ್ದೇನೋ ಯಥಾರ್ಥಂ ಪ್ರಮಾಣಂ ಅಷ್ಟೇ ಹೇಳಿ ಕೆಲವರು ಏನ್ ಮಾಡಿದ್ದಾರೆ ಪ್ರಮಾ ಸಾಧನಂ ಪ್ರಮಾಣಂ ಅಂತ ಹೇಳ್ತಾರೆ ಪ್ರಮಾ ಸಾಧನಂ ಪ್ರಮಾಣಂ ಯಾವುದು ಪ್ರಮಾ ಅಂದ್ರೇನು ಯಥಾರ್ಥ ಜ್ಞಾನ ಯಥಾರ್ಥ ಸಾಧನವಾದ ಪ್ರಮಾಣ ಅಂತ ಹೇಳಿದ ಇದರಲ್ಲಿ ಏನ್ ತಪ್ಪಿದೆ ಕರೆಕ್ಟ್ ಆಗಿ ಹೇಳಬೇಕು ಏನ್ ತಪ್ಪಿದೆ ಇದರಲ್ಲಿ ಅನುಪ್ರಮಾಣ ಆಯ್ತು ಯಾವ್ದ್ರಲ್ಲಿ ಲಕ್ಷಣ ಬರಲಿಲ್ಲ ಯಾವ್ದ್ರಲ್ಲಿ ಬರಲಿಲ್ಲ ಯಾವ್ದ್ರಲ್ಲಿ ಬರಲಿಲ್ಲ ಯಥಾರ್ಥ ಜ್ಞಾನ ಕೇವಲ ಪ್ರಮಾಣದಲ್ಲಿ ಬರಲಿಲ್ಲ ಅಂದ್ರೆ ಏನನ್ಬೇಕು ಅದಕ್ಕೆ ಅವ್ಯಾಪ್ತಿ ದೋಷ ಅಂದ್ರೆ ನಮ್ಮ ಪ್ರಕಾರ ಏನಾಗಬೇಕು ಪ್ರಮಾಣ ಯಥಾರ್ಥ ಜ್ಞಾನವೂ ಪ್ರಮಾಣ ಯಥಾರ್ಥ ಸಾಧನವೂ ಪ್ರಮಾಣ ಇವ್ರ ಪ್ರಕಾರ ಯಾವ್ದಾಯ್ತು ಈಗ ಸಾಧನ ಮಾತ್ರ ಪ್ರಮಾಣ ಆಯ್ತು ಯಾವ್ದು ಪ್ರಮಾಣ ಆಗಲಿಲ್ಲ ಯಥ ಪ್ರಮಾಣ ಆಗಲೇ ಇಲ್ಲ ಅವ ಏನಂತ ಕರಿಬೇಕಾಗ ಅವ್ಯಾಪ್ತಿ ಬರಬೇಕಾದ ಎಲ್ಲದರಲ್ಲೂ ಬರದೆ ಹೋದ್ರೆ ಅವ್ಯಾಪ್ತಿ, ಬರೋದಕ್ಕಿಂತ ಜಾತಿ ಬಂದ್ರೆ ಏನದು ಅತಿವ್ಯಾಪ್ತಿ, ಬರಬೇಕಾದ್ರಲ್ಲೇ ಬರಲಿಲ್ಲ. ಸೊ ಪ್ರಮಾಸಾಧನ ಪ್ರಮಾಣಂನಲ್ಲಿ ಒಂದು ಪಾಯಿಂಟ್ ಮಿಸ್ ಆಯ್ತು, ಅದು ದೊಡ್ಡ ತಪ್ಪು. ಅದೇ ರೀತಿ ಆಗಬಾರದು ಅಂತ ಕೇಳಿ ಏನೇಳಿದ ಅವನು, ಬಿಳಿ ಬಣ್ಣದ್ದೆಲ್ಲ ಹಸು ಅಂದು ಬಿಟ್ಟ. ಬಿಳಿ ಬಣ್ಣ ಇದ್ದು ಶಾಸ್ತ್ರಾಧಿಪತ್ವ ಆಗಿದ್ರೆ ಹಸು ಅಂತ ಕರೆದ. ಏನ್ ದೋಷ ಬಂತಾಗ? ಯಾವ ದೋಷ ಬಂತ ಅದಕ್ಕೀಗ? ಹಾಗೆ ಕರಿ ಬಣ್ಣದ ಹಸು ಅಲ್ವಾ? ಸೊ ಅವ್ಯಾಪ್ತಿ ದೋಷ ಬಂತಾಗ ಎಲ್ಲದರಲ್ಲೂ ಬರಲಿಲ್ಲ. ಆಗ ಬರೀ ಶಾಸ್ತ್ರಾಧಿಮಾನ ಎಲ್ಲದಕ್ಕೂ ಬಂದ್ಬಿಡ್ತಾ ಇತ್ತು. ಅವನು ಹೇಳಿದ ಬಿಳಿ ಬಣ್ಣ ಆಗಿದ್ದು ಶಾಸ್ತ್ರಾಧಿಮಾನ ಅಂತ ಕರೆದ್ರೆ, ಕರಿ ಬಣ್ಣದ ಒಳ್ಳೆ ಆಗಿದ್ರೆ ಅದು ಕೆಂಪು ಬಣ್ಣದ ಅಲ್ಲೋ ಆಗಿದ್ರೆ ತಪ್ಪಾಯ್ತು. ಆದೃಷ್ಟ ಆ ದೋಷ ಬರ್ತಿದ್ರು, ಅದಕ್ಕೆ ಅವ್ಯಾಪ್ತಿ ದೋಷ ಅಂತ ಹೇಳಿದ್ರು. ಕೇಳುತ್ತಾರೆ, ಪ್ರಮೇಯ ಗತಂ ಜ್ಞಾತತ ಅಪರಪರ್ಯ ಪ್ರಾಕಟ್ಯಂ ಪ್ರಮೇಯ ಇತ್ಯುಚ್ಯತೆ ತತ್ಸಾಧನಂ ಪ್ರಮಾಣಂ ಅಂತ ಕೇಳಿದ್ರೆ, ಮೊದಲಿಗೆ ನಚಿ ಇಂದ್ರಿಯ ಸನ್ನಿಕರ್ಷಾದ ವ್ಯಾಪ್ತಿ ಮೊದಲು ಡಿಫೆಂಡ್ ಮಾಡ್ಕೊಳಕ್ ಹೋಗ್ತಾರೆ. ಕೊನೆಗೆ ಹೇಳ್ತಾರೆ, ಜ್ಞಾನ ವ್ಯತಿರಿಕ್ತ ಪ್ರಮಾಯ ಪ್ರಮಾಣ ಅಭಾವಾತ್. ಎರಡು ದೋಷ ಇದೆ, ಒಂದು ದೋಷ ಅವ್ಯಾಪ್ತಿ, ಇನ್ನೊಂದು ದೋಷ ಇದೆ. ಏನು ಅಂದ್ರೆ, ಅವ್ರ ಪ್ರಕಾರ ಪ್ರಮಾ ಶಬ್ದಕ್ಕೆ ಅರ್ಥ ಬೇರೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪ್ರಮಾ ಅಂದ್ರೆ ಏನು ಅಂದ್ರೆ, ಜ್ಞಾತತ ಅಪರ ಪರ್ಯಾಯ, ಜ್ಞಾತತಾ ಅಪರ ಪರ್ಯಾಯಂ ಪ್ರಾಕಟ್ಯಂ ಪ್ರಮಾ ಇತ್ಯುಚ್ಯತೆ. ಅವ್ರ ಪ್ರಕಾರ ಪ್ರಮಾ ಅಂದ್ರೆ ಏನು ಅಂದ್ರೆ, ತಿಳಿಯಲ್ಪಡುವಿಕೆ ಅಂತ ಹೆಸರಂತೆ. ಜ್ಞಾತತ ಅಪರ ಪರ್ಯಾಯ ಪ್ರಾಕಟ್ಯ, ಜ್ಞಾತತ ಅಂದ್ರೇನು ನೋನ್ನೆಸ್ ಅಂತ ಅರ್ಥ. ಪ್ರಾಕಟ್ಯ ಅಂದ್ರೇನು, ಅದು ತಿಳಿಯುವಿಕೆ, ತಿಳಿಯಲ್ಪಡುವಿಕೆ. ತಿಳಿಯಲ್ಪಡುವಿಕೆಯನ್ನ ಪ್ರಮಾ ಅಂತ ಕರೀತಾರೆ. ಅದು ಸಾಧಾರವಾದದ್ದೇನದು, ಅದು ಪ್ರಮಾಣ ಅಂತ ಕರೆದಿದ್ದ. ಅದಕ್ಕೆ ಹೇಳ್ತಾರೆ ಎರಡು ತಪ್ಪಿದೆ. ಈ ಜ್ಞಾತತ ಅಪರ ಪರ್ಯಾಯ ಪ್ರಾಕಟ್ಯ ಇದೆಯಲ್ಲ, ಅದು ಪ್ರಮಾ ಅಂತ ಕರಿತೀಯಲ್ಲ, ಅದೇ ಮೊದಲನೇ ತಪ್ಪು. ಎರಡನೇದಾಗಿ ಅವ್ಯಾಪ್ತಿ ಬರುತ್ತೆ ಕೇವಲ ಪ್ರಮಾಣ, ಇನ್ನೊಂದು ತಪ್ಪು. ಎರಡು ದೋಷ ದೋಷ ಬರುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಸ್ವಾರಸ್ಯ ನೋಡಿ, ಜ್ಞಾನ ವ್ಯತಿರಿಕ್ತ ಪ್ರಮಾಯಾಮ್ ಪ್ರಮಾಣಾಭಾವ. ಹೋಗ್ಲಿ, ಪ್ರಮಾ ಶಬ್ದಕ್ಕೆ ಅರ್ಥ ಏನು ಹೇಳಿಕೊಂಡು, ಜ್ಞಾನ ಅಂತ ಒಪ್ತೀಯ ಅಂದ್ರೆ ಅದು ಜ್ಞಾನ ಅಲ್ಲ, ಡಿಫರೆಂಟ್ ಫ್ರಮ್ ಜ್ಞಾನ ಪ್ರಮಾ ಅಂತ ಕರೀತಾರೆ. ತಾನೇ ಕಬ್ಬಿಗೆ ಸುಮ್ಮನೆ ಒಪ್ಕೊಂಡು ಹೋಗ್ತಿದ್ರೆ ಏನ್ ಮಾಡಿದ ಅವನು? ತಾನೇ ಬರ್ಕೊಂಡ, ಪ್ರಮಾ ಇಸ್ ಈಕ್ವಲ್ ಟು ನಾಟ್ ಜ್ಞಾನ. ಅದೇನದು? ಜ್ಞಾನಗತ ವಿಶೇಷ ಒಂದು ಹೊರತು ಜ್ಞಾನ ಅಲ್ಲ. ಸರಿ, ಜ್ಞಾನದ ಲಕ್ಷಣ ಬರಲಿಲ್ಲ, ಏನ್ ಮಾಡ್ತೀಯ ಆಗಿದ್ರೆ? ಈಗ ಇಂದು ಕಲ್ಪನೆ ಮಾಡ್ದ, ಎಲ್ಲೆಲ್ಲೂ ಜ್ಞಾತತ ಅಂತ ಪದ ಇಲ್ಲ, ಅದನ್ನ ಕ್ರಿಯೇಟ್ ಮಾಡ್ದ, ಇರೋ ಜ್ಞಾನನ ಕೈ ಬಿಟ್ಬಿಟ್ಟ. ಎಷ್ಟು ತಪ್ಪು ಮಾಡ್ತಾರೆ ಎಂಬುದಕ್ಕೆ ಸಾಕ್ಷಿ. ಲೋಕ ಕಂಡಿದ್ದನ್ನು ಬಿಡೋದು, ಕೆಳದೇ ಇದನ್ನು ಒಪ್ಪೋದು, ಹೀಗೆಲ್ಲ ಮಾಡಿ ಮಾಡಿ ಅನ್ನೆಸರಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ಮೀಮಾಂಸಕರ ವಾದ ಇದು. ಇನ್ನೂ ಕೆಲವರಿದ್ದಾರೆ ಅನ್ಯಸ್ವಾಹ. ಹೌದು ಹೌದು, ಮೀಮಾಂಸಕರು ಅಂದ್ರೆ ಮೀಮಾಂಸ ಅಂತಿದೆ ನಮ್ಮಲ್ಲಿ. ಸಾಂಖ್ಯ, ಯೋಗ, ನ್ಯಾಯ, ವೈಶೇಷಿಕ, ಪೂರ್ವ ಮೀಮಾಂಸ, ಉತ್ತರ ಮೀಮಾಂಸ ಅಂತ ಪ್ರಧಾನವಾದ ಷಟ್ ದರ್ಶನಗಳು ಅಂತ ಹೇಳ್ತಾರೆ. ಸಾಂಖ್ಯರು ಅಂತಿದ್ದಾರೆ, ಆಮೇಲೆ ವೈಶೇಷಿಕ ಯೋಗ ಭಕ್ತದವರು ಅಂತಿದ್ದಾರೆ. ಸಾಂಖ್ಯ ಭಕ್ತರು, ಯೋಗ ಭಕ್ತರು, ಸಾಂಖ್ಯ ಯೋಗ, ಆಮೇಲೆ ನ್ಯಾಯ, ಆಮೇಲೆ ವೈಶೇಷಿಕ. ಸಾಂಖ್ಯ ಯೋಗ ಮೂರನೇ ಸೇಮ್, ಅವು ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡಿದ್ದಾರೆ. ಸಾಂಖ್ಯ ಯೋಗ, ಸಾಂಖ್ಯರು ದೇವರನ್ನ ಒಪ್ಪೋದಿಲ್ಲ, ಯೋಗರು ದೇವರನ್ನ ಒಪ್ತಾರೆ, ಅಷ್ಟೇ ಡಿಫರೆನ್ಸ್. ನ್ಯಾಯ ವೈಶೇಷಿಕರಲ್ಲಿ ನ್ಯಾಯ ವೈಶೇಷಿಕರು ಸ್ವಲ್ಪ ವ್ಯತ್ಯಾಸ ಬಿಟ್ಟುಬಿಟ್ರೆ, ವಿಶೇಷ ಇತ್ಯಾದಿಗಳು ಒಪ್ಪೋದು ಬಿಟ್ಟುಬಿಟ್ರೆ ನ್ಯಾಯ ವೈಶೇಷಕರು ಇಬ್ರು ಮೊರಲ್ಲ ಸೇಮ್, ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡಿದ್ದಾರೆ. ಈ ಪೂರ್ವ ಮೀಮಾಂಸ ಅಂದ್ರೆ ಜೈಮಿನಿ ಸೂತ್ರಗಳು, ಉತ್ತರ ಮೀಮಾಂಸ ಅಂದ್ರೆ ಬ್ರಹ್ಮಸೂತ್ರಗಳು, ಇದು ಡಿಫರೆನ್ಸ್. ಸೊ ಮೀಮಾಂಸಕರಲ್ಲಿ ಎರಡು ಗುಂಪು ಇರಬೇಕು. ಮೀಮಾಂಸಕರು ಸುಮ್ಮನೆ ಎಲ್ಲೆಲ್ಲ ಹೇಳ್ತೇವೋ ಅಲ್ಲೇ ಯಾರನ್ನು ತಿಳ್ಕೋಬೇಕಲ್ಲಿ, ಜೈಮಿನಿ ಸೂತ್ರ ಫಾಲೋ ಮಾಡೋರು ಅಂತ ಅರ್ಥ. ಅದರಲ್ಲಿ ಮತ್ತೆ ಎರಡು ಗುಂಪು ಇದ್ದಾರೆ, ಭಾಟ ಮೀಮಾಂಸಕರು, ಪ್ರಭಾಕರ ಮೀಮಾಂಸಕರು, ಮುರಾರಿ ಮೀಮಾಂಸಕರು, ಮೂರು ಜನ ಇದ್ದಾರೆ. ಮುರಾರಿ ಹೆಚ್ಚು ಪ್ರಚಾರಕ್ಕೆ ಬರಲಿಲ್ಲ ಅಂತ, ಅದು ಯಾರು ಉಳ್ಕೊಂಡ್ರಿ? ಇಬ್ಬರೇ ಜಾಸ್ತಿ ಉಳ್ಕೊಂಡಿದ್ದು, ಭಾಟರು ಮತ್ತು ಪ್ರಭಾಕರ್ ಇಬ್ರು ಉಳ್ಕೊಂಡಿದ್ದಾರೆ. ಸುಮ್ಮನೆ ಮೀಮಾಂಸಕರು ಅಂದ್ರೆ ಇಬ್ಬರಿಗೂ ಅಪ್ಲೈ ಆಗುತ್ತೆ. ಕೆಲವೊಮ್ಮೆ ಹೆಚ್ಚು ಪ್ರಸಿದ್ಧ, ಇಬ್ಬರಲ್ಲೂ ಹೆಚ್ಚು ಪ್ರಸಿದ್ಧಿ ಬಂದಿದ್ದು ಯಾರು ಅಂತ ಕೇಳಿದ್ರೆ ಭಾಟರು, ಇಬ್ಬರಲ್ಲೂ ಹೆಚ್ಚು ಬಂದ್ರೆ ಅದಕ್ಕೆ ಸುಮ್ಮನೆ ನಾವು ಮೀಮಾಂಸಕರು ಅಂದ್ಬಿಟ್ಟು ಭಾಟ ಮೀಮಾಂಸಕರು ಅಂತಾನೆ ಅರ್ಥ. ಇದೆಲ್ಲ ಟೆಕ್ನಿಕಲಿ ಎಂಟ್ರಿ ಗೊತ್ತಿರಬೇಕು ಇವೆಲ್ಲ ಕೂಡ. ಕರ್ಮಠರು ಅಂದ್ರೆ ಏನು? ದೇವ್ರನ್ನ ಒಪ್ಪೋದಿಲ್ಲ ಅಂತ ಕರ್ಮಠರು, ದೇವ್ರನ್ನ ಒಪ್ಪೋದಿಲ್ಲ, ದೇವತೆಗಳನ್ನ ಒಪ್ಪೋದಿಲ್ಲ. ಯಜ್ಞೆ ಮಾಡಿದ್ರೆ ಫಲ ಬರುತ್ತೋ ಇಲ್ಲೋ ಬರುತ್ತೆ, ಮತ್ತೆ ಯಾರು ಕೊಡ್ತಾರೆ ಅಂದ್ರೆ ಅದೇ ಕೊಡುತ್ತೆ ಅಂತ ಅರ್ಥ ಆಯ್ತಾ? ಅದೇ ಕೊಡುತ್ತೆ. ಅದೇ ಆಚಾರ್ಯ ಉತ್ತರ ಕೊಟ್ಟಿದ್ದಾರೆ, ರಜಕರ್ಮ ವಿಮಾ ಬಲ ಕಾಲ ಗುಣ ಪ್ರಕೃತಿ ಈಶಂ ಅಜಿತ್ತನು ತದ್ಧೀಯತ. ಏನ್ ದೋಷ ಕರ್ಮ ಫಲ ಕೊಡುತ್ತೆ ಅಂದ್ರೆ? ಜಡ ಪದಾರ್ಥ ಯಾಕೆ ಫಲ ಕೊಡುತ್ತೆ? ಇಷ್ಟು ಸಿಂಪಲ್ ಅಂತಾರೆ, ಅರ್ಥ ಆಯ್ತಾ? ಈಗ ಯಾವುದೋ ಒಂದು ರಿಕ್ಷ ಸುಮ್ಮನೆ ರಿಕ್ಷ ಓಡಿಸ್ಕೊಂಡ್ರೆ ದುಡ್ಡು ಕೊಟ್ಬಿಡ್ತಾರೆ ಯಾರು ಕೂಡ. ಬೆಳಿಗ್ಗೆ ಸಾಕಾದ್ರೂ ಓಡಿಸ್ತಾ ದುಡ್ಡು ಕೊಡಿ, ಯಾರು ಕೇಳಿ ಯಾರು ಕೇಳ್ಬೇಕು ಅವನಿಗೆ? ರಿಕ್ಷ ಕೊಡುತ್ತಾ ಎತ್ತರ ಕೇಳುತ್ತೆ, ಮತ್ತೆ ಅದು ಬಿಡ್ಕೊ ಕೊಡೋದಿಲ್ಲ, ಕೇಳುತ್ತಷ್ಟೇ. ಯಾವ್ದಾದ್ರು ಬಾ ಅಂತ ಹೇಳಿದ್ರೆ ಅವತ್ತು ಸರಿ, ಅವನು ಯಾವನ ಹತ್ತು ಗಂಟೆ ಬಾ ಅಂತ ಬರಲಿಲ್ಲ, ಬಂದ ಅವನು. ಇವ್ರು ಏನೇ ಕೆಲಸಿತ್ತು ಕ್ಯಾನ್ಸಲ್ ಮಾಡಿಬಿಟ್ಟ, ಬಟ್ ಜವಾಬ್ದಾರಿ ಇದೆ ಅವನಿಗೆ, ಏನೋ ದುಡ್ಡು ಕೊಡ್ಬೇಕು ಅವರಿಗೆ. ಅವ್ನು ಕರೆದ್ಮೇಲೆ ನೀವು ಕರೆದಿದ್ದೀರಿ ದುಡ್ಡು ಕೊಡಿ ಅಂತ ಹೇಳ್ತಾರೆ. ಸುಮ್ಮನೆ ಬಂದು ನಿಂತ್ಕೊಬಿಟ್ರೆ ಹೇಳ್ತಾರೆ, ಇನ್ನೊಂದು ಮತ್ತೆ ನಿಂತ್ಕೊಂಡ್ರೆ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳ್ತಾರೆ. ಹಾಗೆ ನಿಂತ್ಕೊಂಡಿದ್ರೆ ಮತ್ತೆ ಮತ್ತೇನೇನೋ ಓಡಿಸ್ಬಿಡ್ತೀವಿ ಅಂತ ಹೇಳ್ತಾರೆ. ಕರೆದ ಬರಬೇಕು, ಅದು ಇಷ್ಟು ಕಾಮನ್ ಸೆನ್ಸ್ ಇದೆ. ಲೋಕದೊಳಗೇನೆ ಜಡ ಪದಾರ್ಥ ತನ್ನಷ್ಟಾನೆ ಫಲ ಕೊಟ್ಟಿದ್ದು ಯಾರು ಕಂಡಿದ್ದಾರಾ? ಕಂಡಿಲ್ಲ. ಅಂಥದ್ದು ದೇವತೆಗಳಿಲ್ಲ, ದೇವರಿಲ್ಲ, ಕರು ಮಾಡಿದ್ರೆ ಫಲ ಕೊಡುತ್ತೆ. ಎಷ್ಟು ಮೂರ್ಖರಿದ್ದಾರೆ! ಇದೆಲ್ಲ ದೊಡ್ಡ ಫಿಲಾಸಫಿಗಳಿವೆಲ್ಲ, ಅದನ್ನು ಓದ್ತಾರೆ ಕಷ್ಟಪಟ್ಟು. ಏನಾ ಅದೇ ಹೋಗ್ತಾರೆ. ಸಾಂಖ್ಯ ಪ್ರಕೃತಿಯನ್ನು ಹೋಗ್ತಾರೆ, ಚೇತನ ಹೋಗ್ತಾರೆ, ಇಬ್ಬರು ಏನಂತ ಅವ್ರು ಇಬ್ಬರು ಅಂಧಭಂಗು ನ್ಯಾಯೇನ, ಇಬ್ಬರು ಸ್ವತಂತ್ರರಲ್ಲ, ಇಬ್ಬರು ಸೇರಿಬಿಟ್ಟು ಇದಾಗ್ತಾರೆ, ಕೆಲಸ ಮಾಡ್ತಾರೆ. ಅದಕ್ಕೆ ಉತ್ತರ ಕೊಟ್ಟರಲ್ಲ, ಅಂಧಭಂಗು ನ್ಯಾಯ ಮಾಡಕ್ ಬರೋದಿಲ್ಲ, ಅಂಧಭಂಗುಗಳು ಕಾಂಟ್ಯಾಕ್ಟ್ ಆಗೋದು ಯಾವಾಗ, ಆದ್ರಿಂದ ಸರಿಯಲ್ಲ ಅಂತ ಖಂಡನೆ ಮಾಡ್ಬಿಟ್ಟಿದ್ದ. ಹೀಗಾಗಿ ಇಬ್ರು ಮೀಮಾಂಸಕರು ಅಂದ್ರೆ ಅವರು ಮೊದಲನೇದಾಗಿ ಭಟ್ಟ, ಭಟ್ಟ ಮೀಮಾಂಸಕರು, ಅವನ ಪೂರ್ತಿ ಹೆಸರು ಕುಮಾರಿಲ ಭಟ್ಟ ಅಂತೇಳಿ, ಶಾರ್ಟ್ ಫಾರಂ ಏನಾಯ್ತದ ಭಟ್ಟ ಭಟ್ಟ ಅಂತ ಆಯ್ತಷ್ಟೆ. ಅದಕ್ಕೆ ಭಟ್ಟ ಸ್ಕೂಲ್ ಆಫ್ ಮೀಮಾಂಸ, ಎರಡನೇದು ಪ್ರಭಾಕರ, ಅದಕ್ಕೆ ಪ್ರಭಾಕರ ಸ್ಕೂಲ್ ಅಂತ ಹೇಳಿ, ಪ್ರಭಾಕರ ಮಾಡಿದವನಾದ್ರಿಂದ ಪ್ರಭಾಕರ ಸ್ಕೂಲ್ ಅಂತ. ಭಟ್ಟ ಭಟ್ಟ ಪ್ರಭಾಕರ ಪ್ರಭಾಕರ, ಇನ್ನೊಬ್ಬರು ಮುರಾರಿ, ಮುರಾರಿ ತೃತೀಯ ಪಂಥ ಅಂತ ಒಂದು ಮಾತಿದೆ, ಎರಡು ಬಿಟ್ಟು ಮೂರನೇ ದಾರಿ ಹಿಡಿದವನು ಅಂತ ಹೇಳಿದ್ರು ಮುರಾರಿ. ಅವನು ಯಾರು ರೆಕಗ್ನೈಸ್ ಮಾಡಲಿಲ್ಲ ಜಾಸ್ತಿಯಾಗಿ, ಫಾಲೋವರ್ ಸಿಗ್ಲಿಲ್ಲ ಅವ್ರಿಗೆ, ಇವರಿಬ್ಬರಿಗಿದ್ದಾರೆ. ಅದರಲ್ಲೂ ತಮಾಷೆ ಅಂದ್ರೆ ಅದ್ವೈತಿಗಳು ತಮ್ಮದೇ ಆದ ಒಂದು ಪ್ರಮಾಣದ ಪ್ರಕ್ರಿಯೆ ಮಾಡ್ಕೊಳ್ಳಿಲ್ಲ, ಈ ಭಾಟ್ರನ್ನು ಫಾಲೋ ಮಾಡ್ಬಿಟ್ರು, ಹಾಗೆ ಅಡ ಭಾಟಾಸ್ ಅಂದ್ಬಿಟ್ರು ಮನೆ ಸಿಂಪ್ಲಿ. ಸೊ ಭಾಟ್ರ ಏನೇನು ಬೈತೀವಿ ಅದಿಷ್ಟೋ ಅವ್ರಿಗೆ ಅಪ್ಲೈ ಆಗುತ್ತೆ. ಅವ್ರು ರಾಮಾನುಜರು ಏನ್ ಮಾಡಿದ್ರು, ಅವರು ಪ್ರಭಾಕರ್ ಒಪ್ಕೋತೀವಿ ಅಂತ ಹೇಳ್ಬಿಟ್ರು, ಅವ್ರ ಡಿಫೆಕ್ಟ್ ಎಲ್ಲ ಇವ್ರು ಒಪ್ಕೊಂಡ್ಬಿಡ್ತಾರೆ. ಹೀಗಾಗಿ ಅವರೆಲ್ಲ ಎಲ್ಲೆಲ್ಲ ಖಂಡನೆ ಮಾಡ್ತೇವೆ, ಇವರೆಲ್ಲ ಸೇರ್ಕೊಂಡಾಗ ಯಾರು ಓ ಇದಾರೆ ಅವರೆಲ್ಲ ಪಾಪ್ಯುಲರ್ ಆಗಿ ಎಲ್ಲರೂ ಕತೆ ಮುಗಿಸಿದ್ದಾರೆ. ಆದ್ರೆ ಓದೋದು ಬಿಟ್ಟು ನಮ್ಮವರೇ ಜಾಸ್ತಿ ಓದ್ತಾರೆ, ಏನ್ ಮಾಡ್ಬೇಕು ಅದಕ್ಕೆ. ಈಗ ಉಳಿಸಿರೋದೇ ನಾವು ತಪ್ಪಿಟ್ಟು ಕೆಲವು ಸಂರಕ್ಷಣೆ ಮಾಡಿದ್ರೆ ಆಗ್ತಾ ಇದೆ, ಇಲ್ಲಿ ಹೋಗ್ಬಿಡ್ತಿದ್ರೆ ಅವರೆಲ್ಲ ಹಾಗೇನೆ. ಹೋದ್ರೆ ಎಷ್ಟು ಅನುಕೂಲ ಆಗುತ್ತೆ, ಕೆಟ್ಟ ಕೆಟ್ಟದ ಓದಿ ಕನ್ಫ್ಯೂಸ್ ಮಾಡ್ಕೊಂಡು ಏನೋ ಮಾಡೋದೆಲ್ಲ ತಪ್ಪು. ಯಾಸ ಒಂದೃಷ್ಟಿಯಿಂದ ಬುದ್ಧಿ ಇದಾಗ ಹರಿತಾಗುತ್ತೆ, ಕರೆಕ್ಟ್ ಯಾವಾಗ ಹರಿತಾಗುತ್ತೆ, ನಮ್ಮ ಶಾಸ್ತ್ರ ಓದಿದ್ರೆ ಹರಿತಾಗುತ್ತೆ. ಬರೀ ಡೈರೆಕ್ಟ್ ಅನ್ನ ಹೋಗ್ಬಿಟ್ಟು ಏನಾಗುತ್ತೆ, ಅದು ಕೆಟ್ಟ ಹೋಗ್ಬಿಡುತ್ತೆ, ತಲೆ ಕೆಟ್ಟವಾದಾಗ. ವೇದಾಂತಿಗಳ ಬಗ್ಗೆ ಒಂದು ಮಾತಿದೆ, ಅಟಲ್ಲಾಗಿದ್ರೆ ವೇದಾಂತಿಗಳು ಗೊತ್ತಾಯ್ತಾ, ಮನೆ ಬಿಟ್ಟು ಓಡೋದ್ರೆ ವೇದಾಂತಿಗಳು ಗೊತ್ತಾಯ್ತಾ, ಹೇಳಿ ಕೆಲಸ ಯಾವ್ದು ಮಾಡದೆ ಹೋದ್ರೆ ವೇದಾಂತಿಗಳು ಗೊತ್ತಾಯ್ತಾ, ನೀರಸ ಯಾವುದಕ್ಕೂ ರಿಯಾಕ್ಟೇ ಮಾಡೋದಿಲ್ಲ. ಒಂಥರ ಹೃದಯ ಹೀರರು ಅಂದ್ರೆ ವೇದಾಂತಿಗಳು ಆಗಿಬಿಟ್ಟಿದೆ. ಯಾಕೆ ಇವರೆಲ್ಲರಿಗೂ ಅಪ್ಲಿಕೇಶನ್ ಮಾತುಗಳು, ಇವರೆಲ್ಲ ಹಾಗೆ ಮಾಡಿದ್ರು ವೇದಾಂತನ ನಿಜವಾದ ವೇದಾಂತ ಆಗಿರ್ತದೆ ಅನ್ನೋದಕ್ಕೆ ರಾಘವೇಂದ್ರ ಸ್ವಾಮಿಗಳು ತೋರಿದ್ದಾರಲ್ಲ, ಅವ್ರ ಪ್ರಕಾರ ವೇದಾಂತಿಗಳು ಅವ್ರು ಯಾರಿಗೂ ಸಿಗ್ತಾರೆ ಇದ್ದೀನಿ ಹೋಗ್ತಾರೆ. ನಿಜವಾದ ವೇದಾಂತಿಗಳು ಅಂದ್ರೇನು, ಎಲ್ಲದಕ್ಕೂ ಪಾಸಿಟಿವ್ ರಿಯಾಕ್ಟ್ ಮಾಡ್ತಾರೆ. ಇವ್ರು ನೆಗೆಟಿವ್ ರಿಯಾಕ್ಟ್ ಮಾಡೋದು ವೇದಾಂತ ಅಂತ ತಿಳ್ಕೊಂಡ್ರೆ ತಪ್ಪು. ಆ ಭಾವನೆ ಬರೋಕ್ಕೆ ಇದೇ ಕಾರಣ. ಯಾಥಾರ್ಥಮೇವ ಪ್ರಾಮಾಣ್ಯಮಿತ್ಯ ಅಂಗೀಕಾರ, ಪ್ರಾಮಾಣ್ಯಕ್ಕೆ ಬೇರೆ ಸಾವಿರ ಲಕ್ಷ ಹೇಳಕ್ ಹೋಗ್ಬೇಡ. ಏನಂತ ಹೇಳಬೇಕು, ಒಂದೇ ಒಂದು ಪ್ರಮಾಣ, ಏನದು ಸರಿಯಾಗಿರೋದು ಅದು ತಿಳಿಸಿಕೊಡೋದು, ಎರಡು ಸರಿಯಾದ ಜ್ಞಾನ, ಸರಿಯಾದ ಜ್ಞಾನಕ್ಕೆ ಸಾಧನ ಅಷ್ಟೇ. ಇನ್ನೂ ಕೆಲವರು ಇರ್ತಾರೆ, ಅನುಭೂತಿ ಪ್ರಮಾಣಂ ಅಂತ ಹೇಳ್ಬಿಟ್ರು. ಅನುಭೂತಿ ಪ್ರಮಾಣಂ ಏನ್ ದೋಷ ಇದೆ ಅದರಲ್ಲಿ? ಅನುಭೂತಿ ಅನುಭವವೇ ಪ್ರಮಾಣ ಅಂತ ಅರ್ಥ. ಅವ್ರ ಪ್ರಕಾರ ಯಾವುದು ಪ್ರಮಾಣ, ಅನುಭವ ಒಂದೇ ಪ್ರಮಾಣ. ಏನ್ ಮಿಸ್ ಆಯ್ತು ಅದರಲ್ಲಿ? ಅಂದ್ರೆ ಜನರಲ್ ಏನ್ ಮಿಸ್ ಆಯ್ತು? ಈಗ ಅನುಪ್ರಮಾಣ ಎಲ್ಲ ಮಿಸ್ ಆಗಿಬಿಟ್ರು. ಅನುಭೂತಿ ಎಂಬುದೇನು? ಸಾಕ್ಷಿಜನ್ಯ ಜ್ಞಾನಂ ಅನುಭೂತಿ ಹೋಗ್ತಾನೆ. ಸೊ ಉಳಿದ ಜ್ಞಾನ ಸಾಧನೆ ಬರಲೇ ಇಲ್ಲ. ಬರೀ ಏನು ಬಂತಲ್ಲಿ, ಕೇವಲ ಪ್ರಮಾಣ ಅಷ್ಟೇ ಬಂತೆ ಹೊರತು ಇದೆಲ್ಲ ಮಿಸ್ ಆಗಿತ್ತು. ಅವನ ಪ್ರಕಾರ ಏನ್ ಮಿಸ್ ಆಗಿತ್ತು? ಕೇವಲ ಪ್ರಮಾಣ ಮಿಸ್ ಆಗಿತ್ತು, ಇವನ ಪ್ರಕಾರ ಅವನು ಪ್ರಮಾಣ ಮಿಸ್ ಆಯ್ತು. ಸೊ ಇದು ಮಿಸ್ ಆರ, ಅದು ಮಿಸ್ ಆಯ್ತು, ಅದು ಮಿಸ್ ಆಯ್ತು. ಅದಕ್ಕೆ ಆಚಾರ್ಯ ಏನ್ ಮಾಡಿದ್ರು, ಒಂದೇ ಪದದಲ್ಲಿ ಯಥಾರ್ಥಂ ಪ್ರಮಾಣ ಯಾವ್ದನ್ನು ಮಿಸ್ ಮಾಡಲಿಲ್ಲ. ಮತ್ತೆ ಅಷ್ಟು ಸಿಂಪಲ್ ಆಗಿ ಯಾರು ಹೇಳಿಲ್ಲ. ಯಥಾರ್ಥ ಯಥಾ ಅರ್ಥ ಎರಡೇ ಪದ, ಎರಡು ಪದ, ಎರಡು ಎರಡು ಪ್ರಮಾಣ ಲಕ್ಷಣ ಬರ ಹಾಗೆ ಎರಡು ಪದದಲ್ಲಿ ಹೇಳಿದ್ರು. ದೊಡ್ಡ ದೊಡ್ಡ ಪದ ಉಪಯೋಗಿಸಿಬಿಟ್ಟು ಬರೀ ಏನ್ ಮಾಡಿದ್ರು, ಇವರು ಇದಕ್ಕೆ ಬಂದ್ರೆ ಅದಕ್ಕಿಲ್ಲ ಅದಕ್ಕೆ ಬಂದ್ರೆ ಇದಕ್ಕೆ, ಆ ರೀತಿ ಮಾಡಿದ್ರು. ಮತ್ತೆ ಅನುಭೂತಿ ಡಿಫೈನ್ ಬೇರೆ ಮಾಡ್ತಾರೆ, ಅನುಭೂತಿಯನ್ನು ಬಿಡಬೇಕಂತ. ಸ್ಮೃತಿ ವಿರಿತ ಜ್ಞಾನಂ ಅನುಭೂತಿ, ಸ್ಮೃತಿ ತಗೋಬಾರದು ಅನುಭವ ಅಂತ ಕೇಳಿದ್ರೆ ಸ್ಮೃತಿ ಯಾಕೆ ತಗೋಬಾರದು? ಅವರು ಅಪ್ರಮಾಣ ಅವ್ರ ಪ್ರಕಾರ ಸ್ಮೃತಿ ಅಪ್ರಮಾಣ ಹಿಂದೆ ಹೇಳಿದ್ದೇವೆ. ಈಗಾಗಲೇ ಸ್ಮೃತಿ ಎಂಬುದೇನದು ಒಳ್ಳೆ ಪ್ರಮಾಣ, ಅದು ಅಪ್ರಮಾಣ ಅಂತ ಕರೀತಾರೆ. ಸ್ಮೃತಿ ಅಲ್ಲದ ಅನುಭವ, ಸ್ಮೃತಿ ಬಿಟ್ಟು ಅನುಭವ, ಸ್ಮೃತಿ ಬಿಟ್ಟು ಅನುಭವ. ಹಾಗೆ ಅಗ್ನಿ ಸುಡುತ್ತದೆ ಗೊತ್ತಾಯ್ತಾ, ಅನುಭವ ಪ್ರತ್ಯೇಕ ಸುಡಿಸಿಕೊಂಡಾಗ ಮಾತ್ರ ಪ್ರಮಾಣ, ಪ್ರತ್ಯೇಕ ಸುಡಿಸ್ಕೋಬೇಕು ಅದು ಪ್ರಮಾಣ. ಹಿಂದೆ ಸುಟ್ಟಿತ್ತು ಅಂತ ಅನ್ಬಿಟ್ಟು ಪ್ರಮಾಣ ಅಲ್ಲ, ಯಾಕೆ ಸ್ಮೃತಿ ಅಪ್ರಮಾಣ ಅಲ್ಲ. ಎಷ್ಟು ಗ್ರಹಚಾರ ಇವನು ಪ್ರಕಾರ ಬರೀ ಸುಡಿಸ್ಕೋತಾರೆ ಸಾಹೇಬರು. ಆದಿ ಪದೇನ ವೇದಾದಿ ಅನುಪ್ರಮಾಣ ಸಂಗ್ರಹ, ವೇದಾದಿ ಪ್ರಾಮಾಣ್ಯ ಪ್ರಸಿದ್ಧೇತ್ಯ. ಅನುಪ್ರಮಾಣ ಬಿಟ್ಟೋಯ್ತು, ಅದರ ದೊಡ್ಡ ಪ್ರಮಾಣ ಯಾವ್ದು ಬಿಟ್ಟೋಯ್ತು? ವೇದಾದಿಗಳೇ ಪ್ರಮಾಣ ಅಲ್ಲ ಅಂತ. ಅನುಭೂತಿ ಪ್ರಮಾಣ ಅಂತ ಹೇಳಿದಾಗ ವೇದಾದಿ ದೊಡ್ಡ ಶಾಸ್ತ್ರಕ್ಕೆ ಅಪ್ರಾಮಾಣ್ಯ ಹೇಳೋದ್ರಿಂದ ಅದು ಸರಿಯಲ್ಲ ಅಲ್ರಿ, ಅದನ್ನ ಪ್ರಮಾಣ ಅಂತ ಒಪ್ಪೋದಿಲ್ಲ. ಏನ್ ಮಾಡ್ತೀರಿ ಅಂತ ಕೇಳಿದ್ರೆ ಹೇಳ್ತಾರೆ, ಒಪ್ಪಬೇಕು, ಅದಕ್ಕೆ ಆಧಾರ ಕೊಡ್ತೀವಿ ಅಂತ ಹೇಳ್ತಾರೆ. ಸ್ಮೃತಿ ಪ್ರತ್ಯಕ್ಷಂ ಐತಿಹ್ಯಂ ಅನುಮಾನ ಚತುಷ್ಟಯ ಪ್ರಮಾಣಮಿತಿ ವಿಜ್ಞೇಯಂ ಧರ್ಮಾದ್ಯರ್ಥೇ ಬುಭೂಷಿಭಿ. ಸ್ಮೃತಿ ಪ್ರತ್ಯಕ್ಷ ಐತಿಹ್ಯ ಅನುಮಾನ ಅಂತ ನಾಲ್ಕು ಪ್ರಮಾಣ ಅಂತ ವೇದ ಹೇಳ್ಬಿಟ್ಟಿದೆ. ಆದ್ರಿಂದ ನೀನೇನ್ ಬಿಡಾಗಿಲ್ಲ, ಆಗಮ ಬಿಡಾಗಿಲ್ಲ, ಪ್ರತ್ಯಕ್ಷ ಬಿಡಾಗಿಲ್ಲ ಅಂತ ಹೇಳಿ ನೆನಪಿಟ್ಕೊಳ್ಳಿ, ಸರಿಯಾಗಿ ಓದಬೇಕು ವಾಕ್ಯನ. ಸ್ಮೃತಿ ಪ್ರತ್ಯಕ್ಷ ಐತಿಹ್ಯ ಅನುಮಾನ ನಾಲ್ಕು ಪ್ರಮಾಣಗಳು ಅಂತ ಹೇಳಿ ವೇದ ಹೇಳ್ತಾ ಇದೆ ಅಂತ ಆಚಾರ ಕೋಟ್ ಮಾಡ್ತಾರೆ. ಸ್ಪಷ್ಟವ್ ನಮ್ಮ ಮೇಲೆ ಏನ್ ಅಟ್ಯಾಕ್ ಮಾಡ್ಬೋದು ಅವನೀಗ? ಮೂರೇ ಅಂತ ಇಷ್ಟೊತ್ತು ಹೇಳಿದ್ರಲ್ಲ, ನಿಮ್ಮ ಮಾತಾಡಿ ವಿರುದ್ಧ ಆಯ್ತಲ್ಲ ಈಗ. ಇಷ್ಟೊತ್ತು ಮೂರು ಅಂತ ಹೇಳಕ್ಕೊಟ್ಟು ಏನು ಆಧಾರ ಕೊಟ್ಟಿರಿ ನೀವೀಗ? ನಾಲ್ಕು ಅಂತ ಕೊಟ್ಟು ಏನೋ ಮಾಡ್ಕೊಳ್ಳಿ, ಏನೋ ಮಾಡ್ಕೊಂಡಾಗಾಯ್ತು ನೀವೀಗ ಹೊತ್ತಾನೆ ಏನೋ ಮಾಡ್ಕೊಳ್ಳೋಕೋ ಏನೋ ನೀವೇ ಮಾಡ್ಕೊಂಡ್ಬಿಟ್ರಲ್ಲ ಅಂತ ಟೀಕಾರ ಒಳ್ಳೆ ಸ್ವಾರಸ್ಯ ಇಂಟ್ರೆಸ್ಟ್ ಕೊಡ್ತಾರೆ. ಏನು ಆಚಾರ ಮಾಡ್ಕೊಂಡ್ರಿ ನೀವೀಗ ಶಾಂತಿ ಮಾಡಿಸ್ತೇವೆ ಅಂತ ಹೋದ್ರೆ ಬೇತಾಳ ಬಂದಾಗಾಯ್ತಲ್ಲ ಅಂತ. ನಾನು ಶಾಂತಿಕೆ ಕರ್ಮಣಿ ಬೇತಾಳೋತ್ಥಾನಮಿವ, ಶಾಂತಿ ಇಟ್ಕೊಂಡ್ರು ಪಾಪ ಯಾವುದೋ ಗ್ರಹ ಕಾಡುತ್ತೆ ಅಂತೇಳಿ ಅದು ಕಾಡುತ್ತೋ ಬಿಡುತ್ತೋ, ಬೇತಾಳ ಬಂದಿದ್ ಗ್ಯಾರಂಟಿ. ಇದೇನಾಯ್ತಿದು? ಇನ್ನೂ ಡೇಂಜರಸ್ ಸ್ಥಿತಿ ಹಿಂಗಾಯ್ತು. ಏನೋ ಮಾಡಕ್ ಏನೋ ಮಾಡ್ಕೊಂಡ್ರಲ್ಲ ಅಂತ ಹೇಳ್ತಾರೆ. ಏನಿಲ್ಲ, ನಮ್ ಪ್ರಕಾರ ಇದೆ ನೋಡು ಅಂತ ಹೇಳ್ತಾರೆ. ಅಲ್ಲೇನಾಗಿದೆ, ಸ್ಮೃತಿ ಪ್ರತ್ಯಕ್ಷ ಐತಿಹ್ಯ ಅನುಮಾನ ಇದೆ. ಸ್ಮೃತಿ ಅಂದ್ರೆ ಏನದು? ಕೇವಲ ಪ್ರಮಾಣ. ಪ್ರತ್ಯಕ್ಷ ಪ್ರತ್ಯಕ್ಷ ಅನುಮಾನ ಅನುಮಾನ. ಐತಿಹ್ಯ ಅಂದ್ರೆ ಏನು? ಆಗಮ ಅಷ್ಟೇ. ಸೊ ನಾಲ್ಕು ನಮ್ದೇ ಇರೋದು. ಅಲ್ಲಿ ಏನ್ ಮಾಡಿದ್ರಿ ಈಗ ಉದಾಹರಣೆ ಇಲ್ಲಿ ನಾವು ಪ್ರಮಾಣ ನಾವು ಹೇಗೆ ಕ್ಲಾಸಿಫಿಕೇಶನ್ ಮಾಡಿದ್ರಿ? ಈಗ ಪ್ರಮಾಣ ಎರಡು ವಿಧ, ಕೇವಲ ಪ್ರಮಾಣ ಮತ್ತು ಅನುಪ್ರಮಾಣ. ಅನುಪ್ರಮಾಣ ಮೂರು ವಿಧ ಅಂದಿವಿ. ಇಲ್ಲಿ ಒಟ್ಟಿಗೆ ಏನ್ ಹೇಳಿದ್ರಿ ಇವರು? ನಾಲ್ಕು ಅಂದ್ರೆ ಅಷ್ಟು ಒಂದೇ ವಿಭಾಗ ವ್ಯೂ ಪಾಯಿಂಟ್ ಚೇಂಜ್ ಆಯ್ತೇ ಹೊರತು ಆನ್ಸರ್ ಚೇಂಜ್ ಆಗ್ಲಿಲ್ಲ. ಅವ್ನಿಗೆ ಖುಷಿಪಟ್ಟು ಯಾರ ಕೇಳಕ್ ಹೋಗಿದ್ದ ಬಂದಿದ್ದೆ ಆಯ್ತು. ಇದರಿಂದ ಅವ್ನು ಏನ್ ತೋರಿಸ್ಕೊಂಡಾಗಾಯ್ತು? ಸ್ಮೃತಿ ಶಬ್ದಕ್ಕೆ ಅರ್ಥ ಗೊತ್ತಿಲ್ಲ, ಐತಿ ಶಬ್ದ ಅರ್ಥ ಗೊತ್ತಿಲ್ಲ ಅಂತ ಆಗಿತ್ತು. ಹೀಗಾಯ್ತು. ಅದೇ ಆಚಾರ್ಯ ಕೊಟೇಶನ್ ಕೊಡ್ತಾ ಕೊಡ್ತಾರೆ, ನಮಗೆ ಒಂದು ಅನುಕೂಲ ಮಾಡಿಕೊಟ್ರು. ಆಚಾರ್ಯ ಕೊಟೇಶನ್ ಕೊಡದೆ ಹೋದ್ರೆ ಏನಾಗ್ತಿತ್ತು ಅಂದ್ರೆ, ಬಟ್ ನಮಗೆ ಕೊಟೇಶನ್ ಸಿಕ್ಕಿಬಿಟ್ಟಿದ್ರೆ ಅವಾಗ ಏನಾಗ್ತಿತ್ತು? ಆಚಾರ ನೋಡೇ ಇಲ್ಲ ಅಂತ ಕಾಣಿಸ್ತದೆ. ನಾಲ್ಕು ಪ್ರಮಾಣ ಸ್ಪಷ್ಟವಾಗಿದೆ, ಆಚಾರ ನೋಡಿದ್ರೆ ಚೇಂಜ್ ಮಾಡ್ಕೊತಾ ಇದ್ರೇನೋ ಅಂತ ತಿಳ್ಕೊಂಡ್ಬಿಡ್ತಿದ್ವಿ. ಆಚಾರ ತಾವು ಕೋರ್ಟ್ ಮಾಡಿ ಏನ್ ಮಾಡ್ತಾರೆ? ಈಗ ನಾವು ಹೇಳಿದ್ದೇನೆ ಪ್ರಮಾಣ ಹೇಳ್ತಾ ಇದೆ ಅಂತ ಹೇಳ್ತಾ ನಮಗೆಲ್ಲ ತಿಳಿಸ್ಕೊಡ್ತಾರೆ. ನಮ್ಗೆ ಗೊತ್ತಿದ್ದ ವಿಷಯದ ಬಗ್ಗೆ, ಪ್ರೂವಾಗಿರೋ ವಿಷಯದ ಬಗ್ಗೆ ವಿರೋಧವಾದ ವಾಕ್ಯ ಏನಾದ್ರು ಕಂಡು ಬಂದ್ರೆ ಸರಿಯಾಗಿ ಅರ್ಥ ಮಾಡ್ಕೊಂಡು ಏನಾಗಿರುತ್ತದ? ಇದಕ್ಕೆ ತಕ್ಕಂತೆ ಅನುಕೂಲವಾಗಿರುತ್ತೋ ಬೇರೆ ಇರೋದಿಲ್ಲ. ವರ್ಡಿಂಗ್ ಚೇಂಜ್ ಆದ ಮಾತ್ರಕ್ಕೆ ಏನ್ ಚೇಂಜ್ ಆಗೋದಿಲ್ಲ, ಆನ್ಸರ್ ಚೇಂಜ್ ಆಗೋದಿಲ್ಲ. ಈ ರೀತಿ ತೋರಿಸ್ಕೊಡ್ತಾರೆ. ಸಾಮಾನ್ಯಕ್ಕೆ ಅದ್ರ ಏನ್ ಮಾಡ್ತಾರೆ ಗೊತ್ತಾ? ಇಂಥದ್ದನ್ನ ಅವಾಯ್ಡ್ ಮಾಡ್ಬಿಡ್ತಾರೆ. ಹ್ಯಾಗೋ ಶಿಷ್ಯರ್ ನಾವು ಓದೋ ಹೊತ್ತಿ ನಾವು ಅಂತ ಇರೋದಿಲ್ವಲ್ಲ, ಏನಾರ ಮಾಡ್ಕೊಳ್ಳಿ. ಆಚಾರ ಹಾಗೆ ಮಾಡೋದಿಲ್ಲ. ಡಿಫಿಕಲ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಒಳ್ಳೆ ಮೇಸ್ಟರ್ ಮಾಡೋ ಕೆಲಸ ಅಂದ್ರೆ ವೆರೈಟಿ ವೆರೈಟಿ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ ಅವ್ರು. ಯಾಕೆ ಹುಡುಗರು ಯಾವುದು ಕಷ್ಟ ಆಗಬಾರ್ದು, ನಾಳೆ ಪರೀಕ್ಷೆಯಲ್ಲಿ ಯಾವುದು ಕಷ್ಟ ಆಗಬಾರ್ದು. ದೊಡ್ಡ ಮೇಸ್ಟರ್ ಏನ್ ಮಾಡ್ತಾರೆ ಅಂದ್ರೆ ಅದನ್ನೇ ಮಾಡ್ತಿರ್ತಾರೆ. ಅವ್ರು a+b² p+q² mn² ಅದ್ರೆ ದಿವಸ ಮಾಡ್ತಿರೋದು, ಹಾಗೇನೆ ವರ್ಷ ಪೂರ್ತಿ ಕಳೆದು ಬಿಡೋದು. ಬರೀ ಹಬ್ಬ ಬಂದ್ರೆ ಮೊದಲು ಪಾಸ್ ಆಗ್ಬೋದು ಅಷ್ಟೇ. ಅವರು ಮೂರ ನಾಲ್ಕು ಮಾರ್ಕ್ ಬರುತ್ತೆ ಅಷ್ಟೇ, ಒಂದು ನೂರಕ್ಕೆ ಮೂರು ಬಂದ್ರೆ ಹೆಚ್ಚು. ಇವ್ರು ಮೇಸ್ಟ್ ಆಗಲ್ಲ, ಮಾಡಿದ ತಕ್ಷಣ ಬಂತು ಸರ್ ಅಂತ ನೆಕ್ಸ್ಟ್ ಟೈಮ್ ಒಂದು ಜಾಸ್ತಿ ಸೇರಿಸ್ತೇನೆ. ಈ ಬರ ಬರ್ತಾರೆ ಕರ್ಗೆ ಹುಡುಗರು ಕಷ್ಟಪಡ್ಬೇಕು, ಬಂತು ಸರ್ ಅಂತ ಇನ್ನೊಂದು ಸೇರಿಸ್ತಾರೆ. ಮತ್ತೆ ಅದಕ್ಕೆ ಎಜುಕೇಟ್ ಮಾಡಬೇಕು. ಮೇಸ್ಟ್ ಉದ್ದೇಶ ಏನಂತ ಕೇಳಿದ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಅದು ಆಚಾರ್ಯ ಎಲ್ಲಿ ಬರೆದ್ರು ಕೂಡ ಆ ರೀತಿ ಬರೆಯೋದ್ರಿಂದ ನಮಗೆ ಕನ್ಫ್ಯೂಷನ್ನೇ ಬರೋದಿಲ್ಲ. ಈ ಪುಸ್ತಕರೇ ವಿದ್ಯಾನಂದರು ನೋಡಿದ್ದು, ವಿದ್ಯಾರ್ಥಿನ ಬರೀತಿ ಇದು ಟೀಕಾ ಬರೀತಾ ಕೂತಿದ್ದಾಗಲೇ ಅವರು ಬಂದಿದ್ದು ತೋರಿಸಿದ್ರು. ಓದ್ರೆ ಕಷ್ಟ ಬಾಲವಾಕ್ಯ ಏನಕ್ಕೆ ಮೇಲೆ ಅಂದಿತ್ತು, ಕಷ್ಟ ಉತ್ತರ ಬರ್ಕೊಟ್ಟಾಗ ಅದಕ್ಕೆ ಪರಮ ಆಶ್ಚರ್ಯ ಆಯ್ತು. ಅದು ಈ ಗ್ರಂಥ ಎಂಥದ್ದು ಅಂದ್ರೆ ಆನೆ ಬೇರೆ ಮೆರವಣಿಗೆ ಮಾಡಿಸಿದ್ದು ಈ ಗ್ರಂಥನ ಟೀಕಾರ. ಇನ್ನು ಸುಧಾ ಓದಿ ಮಾಡಿದ್ದಲ್ಲ ಅವರು, ಅರ್ಥ ಆಯ್ತಾ? ಸುಧಾ ಓದಿರಿ, ಸಾಮಾನ್ಯ ಕೊಟ್ಬಿಡ್ಬೇಕು. ಇಷ್ಟಕ್ಕೆ ಮಾಡಿದ ವೈಭವ ಅಂತ ತಿಳ್ಕೊಂಡ್ರೆ ಯಾವ ಆಚಾರ ಬರೆಯೋದು ಹೇಗೆ, ಟೀಕಾರ ತಿಳಿಸೋದು ಹೇಗೆ ಗೊತ್ತಾಗ. ನನ್ವಿಧಂ ಶಾಂತಿಕೆ ಕರ್ಮಣಿ ವೇತಾಲೋತ್ಥಾನ ವಿವ ಯಾವತಾ ಸ್ಮೃತ್ಯಾದಿ ಪ್ರಾಮಾಣ್ಯ ಸಿದ್ಧಾರ್ಥಂ ಉದಾಹೃತ ಶ್ರುತ ಐತಿಹ್ಯಂ ಚತುರ್ಥಂ ಪ್ರಮಾಣ ಆಪತಿತಂ ಇತ್ಯತಃ ಐತಿಹ್ಯಂ ಆಗಮ ಭೇದ. ಐತಿಹ್ಯ ಅಂದ್ರೆ ಆಗಮ, ಆದ್ರಿಂದ ಏನು ಗಾಬರಿ ಆಗಬೇಕಾಗಿರೋ ಉತ್ತರ ಕೊಟ್ಬಿಟ್ಟು. ನಚ್ಚಿ ಸಮ್ಯಕ್ ಅನುಭವ ಸಾಧನಂ ಪ್ರಮಾಣ. ಅಲ್ಲಿಗೆ ನಾಳೆ ದಿವಸ ಅದನ್ನು ಕಂಟಿನ್ಯೂ ಮಾಡಿದ್ರೆ ಬಹುಶಃ ನಾಳೆಗಲ್ಲ ನಾಡಿದ್ದು ಮುಗಿದು ಕೊನೆ ಪಂಚ ಅಷ್ಟೇ. ಇನ್ನೇನು ಕೊನೆ ಘಟ್ಟದಲ್ಲಿದೆ. ಇದಾದ ಪ್ರಮಾಣ ಕಥಾಲಕ್ಷಣ ತಯಾರು ಮಾಡಿ, ಪುಸ್ತಕ ತಯಾರು ಮಾಡ್ಕೊಂಡ್ಬಿಡಿ. ಕಥಾಲಕ್ಷಣ ನೆಕ್ಸ್ಟ್ ಅದು ಸಿಂಪಲ್. ಇನ್ ಮುಂದೆ ಬರೋದೆಲ್ಲ ಇದು ಓದಿದ ಮೇಲೆ ಮನೆಯಲ್ಲಿ ಜ್ಞಾಪಕ ಇಟ್ಕೊಂಡ್ಬಿಟ್ರೆ ಇನ್ಯಾವುದು ಕೂಡ ಕಷ್ಟ ಆಗುತ್ತೆ. ಗೊತ್ತಾಯ್ತಾ? ಇದು ಮರ್ತು ಬಿಟ್ರೆ ಮಾತ್ರ ಯಾವ್ದೋ ಕಷ್ಟನೇ, ಮುಂದಕ್ಕೆ ಹೋಗೋದೇ ಇಲ್ಲ. ಆಗಾಯ್ಬಿಡ. ಓಂ ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನ ನಿರೋಧ ಲೀಲಯಾ ಗೃಹೀತ ಶಕ್ತಿ ತ್ರಿತಯಾಯ ದೇಹಿನಾಂ ಅಂತಧ್ರುವಾಯ ಅನುಪಲಭ್ಯ ವರ್ತನೇ.